ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபாம் மணிக்ரீவ விமோசம் ஸ்வநாமம் கிரகணாதேவா நிரஸ்தக்ரஹ விக்ரஹம் புரந்தாவங்கதம் வந்தே பிரம்மருத்ரேந்திரவந்திதம் ஸ்வாந்தஸ்தானந்தசூயாய பூரண ஜான விசாரணசே உத்துங்கவாத்தரங்காய மத்ததுப்தாத்தயே நம. குருமுகில குணவ்யம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்த்தபூதகஷ்டம் பயமுகபதநிஷ்டம் மாம் பஜந்து பிரபன்னா. அர்த்திகல்பிதகல்போயம் பிரத்யர்த்திகஜகேசரி வியாசதீர்த்தகுருர்பூயாத் அஸ்மதிஷ்டார்த்தசித்தயே பூஜ்யாய ராகவேந்திராய சத்தர்மரதாய ச பஜதாம் கல்பவ்ருக்ஷாய நமதாம் காமதேனவே. அபாதமௌலி பர்யந்தம் குருணாம் ஆத்மம் ஸ்மரேத் தேன விக்னாஹ ப்ரணஷ்யந்தி சித்யந்தி ஜ மனோரதாஹ. ஸ்ரீ குருப்யோ நம. ஹரி ஓம். ஓம் ஜன்மாத்யஸ்ய யதோன்மஜாதிதரதஸ்தார்த்தய ஸ்வபிக்னஸ்வராட் தேனே ப்ரஹ்மஹ்ருதாயாதிகவயே முக்யந்த்ரியம் சூரயஃ தேஜோ வாயு மிருதாம் மிருதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தபுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். சூதாச்சாரரன்ன சோனகாதி மகர்ஷிகளு கேட்டா இருந்தாரு. கலியுகத்தில் மந்தராத அல்பாயுஷ்கராத ஜனர உத்தாரக்காகி யாவது ஒள்ளதோ நிச்சய மாறி ஹேளி அந்த கேட்டாக அது ஹேத்தா இருந்தாரு. யாவது ஒள்ளதோ அது ஹேளி இன்னொந்திதே ஏனோ எல்லாரிக ஒள்ளது மாடலிக்காகி ஸ்ரீஹரி சூத ஜானாசி பத்ரம் தே பகவான் சத்வதானந்தி தேவக்யான் வசுதேவஸ்ய ஜாட்டோ எஸ் ஜிகிஷய. பகவந்த தேவகி வசுதேவரல்லி அவதார மாடி வந்த அந்த தெளிசிக்கொடுத்தாரு. ஆ ஸ்ரீகிருஷ்ணன சரித்திரையன சென்னாகி தெளிசிக்கொடி. எஸ்யாவதாரோ பூதானாம் க்ஷேமாய விபவாய ச. யாவன அவதார எல்லா ஜீவராசிகள உத்தாரக்காகியே ஆகுத்தோ அந்த ஸ்ரீஹரிய சரித்திரையன தெளிசிக்கொடி. யாரசம்சயூத்த முனய பிரசமாஜன சத்கனந்துபஸ்பிருஷ்டாஸ்வர்வனீவ அனுசேவையா. முனிகள் பகவந்தன பாதாரவிந்தவன சிந்தனை மடத்தாயிந்து அவரு தர்ஷன ஆத கூடலே பவித்திரமாகிவிடுத்தார். இந்த ஜகத்தன்ன தேவரல்ல, தேவர சிந்தனை மாடித மகாத்மரே ஜகத்தன்ன பவித்திர மாடிபிடுத்தாரே அந்த ஸ்ரீஹரிய பாதவன்ன சிந்தனை மாடுவ பாக்யவன்ன கொடி. அவாக சுதாச்சாரரு விசேஷவாகி திளிசிக்கொடுத்தா பர்த்தா இதாரே. யம் பிரவ்ரஜந்தம் அனுபேதம் அபேதகிருத்யம் த்வைபாயனோ விரஹ காதர ஆஜுஹாவ புத்ரே ஜிதன்மயதஜா தரவோபி நேதுஹு தம் சர்வபூத ஹ்ருதயம் முனிம் ஆனதோஸ்மி. யாவாகலு ஹிரியர க்ரம ஹேகே அந்தரே வித்யே நம்ம ஜீவன ஒள்ளெ ஹாதியல்லி ஹோகபேக்காதரே ஜ்ஞான பேகு வித்ய பேகு. வித்யே கொட்டந்த குருகளன்ன நினையதே இருவந்தவன ஜ்ஞான அனுபவக்கு வரல. அதுக்கே தமகே பாகவதவன்ன தெளிசிக்கொட்ட பரீட்சின் மகாராஜனே உபதேச கொடத்த. இன்னொந்து திருஷ்டியில் இவரிகூ சுகாச்சாரியரு உபதேச கொட்டரு. அதுக்கே இவரிந்த விசேஷவாகி ஜகத்தினி ஹொரஹொம்மி வந்து பாகவத சுகாச்சாரியருக்கு நமஸ்கார மாடி பாகவதவன்ன ஹேளிக்கு சுரு மாடத்தாயிட்டார். ಅವರನ್ನ ಕುರಿತು ತಿಳಿಸಿಕೊಡ್ತಾರೆ. ಯಾರಿವರು ಶುಕಾಚಾರ್ಯರು? ಗ್ರಂಥ ನಮಗೆ ಬಂದರೆ ಆ ಗ್ರಂಥ ಯಾರಿಂದ ಬಂತು ಅಂದರೆ ಮಹಾನುಭಾವರಿಂದ ಬಂತು ಅಂದಾಗ ಆವಾಗ ಗ್ರಂಥದ ಮೇಲೂ ಗೌರವ, ಅವರ ಮೇಲೂ ವಿಶೇಷವಾದ ಗೌರವ ಆಸಕ್ತಿ ಬರುತ್ತೆ. ಎಂ ಪ್ರವರಗಂತಂ ಅನುಪೇತಂ ಅಪೇತ ಕೃತ್ಯಂ. ಇಲ್ಲಿ ಹೇಳುತ್ತಾರೆ ಸಂದರ್ಭ ಹೀಗೆ, ವೇದವ್ಯಾಸರು ಆಶ್ರಮದಲ್ಲಿದ್ದಾರೆ, ಅವರ ಮಕ್ಕಳಾದ ಶುಕಾಚಾರ್ಯರು ಹೊರಟು ಹೋಗ್ತಾ ಇದ್ದಾರೆ. ಹೊರಟು ಹೋಗುವಾಗ ಅವರ ವಿರಹವನ್ನ ತಡೆಯಲಾರದೆ ಇದ್ದವರೇನೋ ಎಂಬಂತೆ ವೇದವ್ಯಾಸರು ಶುಕಾಚಾರ್ಯರನ್ನ ಪುತ್ರ ಅಂತ ಕರೆದರು. ಆವಾಗ ಶುಕಾಚಾರ್ಯರು ಮಾತ್ರ ಓ ಅಂತ ಹೇಳಲಿಲ್ಲ, ಪ್ರತ್ಯುತ್ತರ ಕೊಡಲಿಲ್ಲ. ಇಡೀ ಗಿಡಬಳ್ಳಿಗಳು ಎಲ್ಲವೂ ಓ ಅಂತ ಉತ್ತರ ಕೊಟ್ಟರು. ಅದ್ಯಾಕೆ ಹಾಗಾಯಿತು ಅಂದ್ರೆ ಹೇಳ್ತಾರೆ, ತಂ ಸರ್ವಭೂತ ಹೃದಯಂ ಮುನಿಂ ಆನತಸ್ಮಿ. ಶುಕಾಚಾರ್ಯರು ಅಂದ್ರೆ ಯಾರು? ಸರ್ವಭೂತ ಹೃದಯಂ, ಎಲ್ಲಾ ಜೀವರಾಶಿಗಳ ಜಡಚೇತನಗಳ ಒಳಗೆ ಕೂತಿರುವ ಮನೋಭಿಮಾನಿ ರುದ್ರದೇವರೇ ಬಂದಿದ್ದಾರೆ. ಇಲ್ಲಿ ಸಂದರ್ಭ, ವೇದವ್ಯಾಸರು ಶುಕಾಚಾರ್ಯರು ಹೋಗ್ತಾ ಇದ್ದರೆ ವಿರಹಕಾತರ ಅಜುಹಾವ, ವಿರಹದಿಂದ ತಡೆಯಲಾರದೆ ಮಗ ಹೋಗಬೇಡ ಅಂತ ಕರೆದು. ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಕಥೆಗಳು ಹೇಗಿರುತ್ತೆ ಅಂದರೆ, ವೇದವ್ಯಾಸರು ಇದ್ರು, ಶುಕಾಚಾರ್ಯರು ಹಣ್ಣು ಹೂವು ತರಲಿಕ್ಕೆ ಹೊರಟು ಹೋದ್ರು. ಆವಾಗ ವೇದವ್ಯಾಸರು ಕರ್ಮದಲ್ಲೇ ತೊಡಗಿದಂಥ, ಅಯ್ಯೋ ಕರ್ಮದಲ್ಲೇ ತೊಡಗ್ತಾ ಇದೀಯ, ಜ್ಞಾನ ಪ್ರಧಾನಪ್ಪ, ಹೋಗಬೇಡ ಅಂತ ಕೂಗಿದರು ಅಂತ ಕೆಲವು ಕಥೆಗಳು ಚಾಲ್ತಿಯಲ್ಲಿವೆ. ಅದಲ್ಲ ಅಂತ ಹೇಳ್ತಾರೆ ವಿಷ್ಣು ಪುರಾಣ ಈ ವಿಷಯವನ್ನು ಹೊರಹಾಕ್ತಾ ಇದೆ. ಇವರೆಂಥವರು ಅಂದರೆ ನಮ್ಮ ಶುಕಾಚಾರ್ಯರು, ಅನುಪೇತಂ ಅಪೇತ ಕೃತ್ಯಂ, ಏನೇನು ಕರ್ಮ ಮಾಡಬೇಕೋ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಎಲ್ಲ ಮಾಡಿ ಮುಗಿಸಿದವರು, ಭಗವಂತನ ದರ್ಶನ ಪಡೆದವರು, ಕೃತ ಕೃತ್ಯರು, ಮಾಡಬೇಕಾದ್ದು ಮಾಡಿ ಮುಗಿಸಿದವರವರು ಅಂಥ ಮಹಾನುಭಾವರಿದ್ದಾರೆ. ಅನುಪೇತನ್, ಯಾವುದರ ಅಂಟೂ ಅವರಿಗಿಲ್ಲ ಅಂಥ ಮಹಾನುಭಾವರು ಯಾಕೆ ಹೊರಟು? ಸಂದರ್ಭ ಏನು ಅಂದರೆ, ಅವರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಾದಂಥ ಮಹಾನುಭಾವರಿಗೆ ಎದುರಿಗೆ ಭಗವಂತ ಇರುವಾಗ ಇನ್ನ ಯಾವುದಕ್ಕೂ ಕರ್ಮಕಾಂಡಕ್ಕೆ ಭಗವಂತನ ಮರೆತು ಕರ್ಮಕಾಂಡದಲ್ಲಿ ಇಳಿಯುವ ಹಂತದಲ್ಲಿ ಅವರಿಲ್ಲ, ದೇವರ ದರ್ಶನ ಮಾಡುವ ಹಂತದಲ್ಲಿದ್ದಾರೆ. ಮತ್ತೆ ಹೊರಟದ್ದವರು ಅಂದರೆ, ಎದುರಿಗೆ ದೇವರಿದ್ದರೂ ಕೂಡ ಅವರಿಗೆ ಹಂಬಲ ಬಂತಂತೆ. ಏನದು? ಸರ್ವತ್ರ ವ್ಯಾಪ್ತನಾದ ಭಗವಂತ ಆಯಾ ಸ್ಥಳಗಳಲ್ಲಿ ಇವರು ಯಾವ ತತ್ವಕ್ಕೆ ಅಭಿಮಾನಿಗಳು? ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಜಗತ್ತಿನಲ್ಲಿ ಅಹಂಕಾರ ತತ್ವ ಎಷ್ಟರವರೆಗೆ ವ್ಯಾಪಿಸಿ ಇದೆಯೋ ಅಷ್ಟರ ಪರ್ಯಂತ ಭಗವಂತ ಯಾವ ಯಾವ ವಿಶೇಷ ರೂಪಗಳು ಪ್ರಕಟ ಮಾಡುತ್ತಾ ಇದ್ದಾನೆ ಅದನ್ನು ಪ್ರತ್ಯಕ್ಷ ನೋಡಬೇಕೆಂಬ ಹಂಬಲ ಬಂತು. ಅದಕ್ಕವರು ಆಕಾಶ ಮಾರ್ಗದಲ್ಲೇ ಹೊರಟು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ನಿಂತ ಭಗವದ್ ರೂಪ ತಾನು ಹೊರಗೆ ಹಾಕುವಂತಹ ಅಪರೂಪದ ಶಕ್ತಿ ಗುಣ ಇವುಗಳನ್ನು ನೋಡಿ ಆಕರ್ಷಿತರಾಗಿ ತವಾಗಿ ಹೊರಟು ಹೋಗ್ತಾ ಇದ್ದಾರೆ. ಅವರಿಗೂ ಗೊತ್ತು ಆ ನೋಡಲಿಕ್ಕೆ ಹೋಗಬೇಕಾದ ಏನು ರೂಪ ಇದೆ, ಆ ರೂಪ ವೇದವ್ಯಾಸರು ಒಂದೇ ಅಂತ ಅವರಿಗೆ ಗೊತ್ತೇ ಗೊತ್ತು. ಅವರಿಗೆ ಗೊತ್ತಿಲ್ಲದ್ದೇನೂ ಇಲ್ಲ. ಆದರೆ ಇದೇ ಭಗವಂತನ ಇನ್ನೊಂದು ರೂಪ ಸೆಳೆಯುತ್ತಾ ಇದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮತ್ತೆ ವೇದವ್ಯಾಸರಿಗೆ ಶುಕಾಚಾರ್ಯರ ವಿರಹ ಉಂಟೋ? ನಮ್ಮಂಥವರೇ ವಿರಹ. ಯಾಕೆ ಅಂದ್ರೆ ನಾವಿಲ್ಲಿದ್ರೆ ಅಲ್ಲಿರಲ್ಲ, ಅಲ್ಲಿದ್ರೆ ಇಲ್ಲಿರಲ್ಲ. ವೇದವ್ಯಾಸರು ಭಗವಂತ, ಆ ಭಗವಂತ ಸರ್ವತ್ರ ವ್ಯಾಪ್ತ. ಶುಕ ಮಹರ್ಷಿಗಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆ ಭಗವಂತ ಇದ್ದಾನೆ. ಅಂಥ ಕಾಲಕ್ಕೆ ವೇದವ್ಯಾಸರಿಗೆ ಶುಕ ಮಹರ್ಷಿಗಳು ಈ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎಂದಾಗ ವಿರಹ ಹೇಗೆ ಬಂತು? ವಿರಹ ಬಂದಿಲ್ಲ. ವಿರಹ ಕಾತರ ಇವ ಆಜುಹಾರ, ನನ್ನ ಮಗ ಎಂಥವನಿವ ಅಂತ ಜಗತ್ತಿಗೆ ತೋರಿಕೊಡಬೇಕಾಗಿತ್ತು. ಅದಕ್ಕೆ ಒಂದು ಮಾತನ್ನ ಕರೆಯುವುದರ ಮೂಲಕ ಮಗ ನೋಡಿ, ಅಪ್ಪನ ಉದ್ದೇಶ ಮಗನಿಗೆ ಗೊತ್ತು, ಮಗ ಎಂಥವ ಎಂಬುದು ಅಪ್ಪನಿಗೆ ಗೊತ್ತು. ಅಪ್ಪ ಈ ಮಗ ಎಂಥವ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಮಗ ಅಂತ ಕರೆದರೆ, ಪುತ್ರ ಅಂತ ಕರೆದರೆ ಅಪ್ಪನ ಉದ್ದೇಶ ಗೊತ್ತು. ನಾನು ಏನು ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಕರೀತಾ ಇದ್ದಾರಷ್ಟು ಹೊತ್ತು ಬೇರೊಂದಿಲ್ಲ ಅಂತ ತಿಳ್ಕೊಂಡ ಶುಕ ಮಹರ್ಷಿಗಳು ತಾವು ಮಾತ್ರ ಅಲ್ಲದೆ ತಮ್ಮ ಅನೇಕ ರೂಪಗಳಿಂದ ಗಿಡ ಬಳ್ಳಿಗಳಲ್ಲಿರುವ ಎಲ್ಲಾ ಕಡೆ ಇರುವ ತಮ್ಮ ರೂಪದಿಂದ ಉತ್ತರ ಕೊಟ್ಟರು. ಆ ರೀತಿಯಲ್ಲಿ ಏನಾಯಿತು ಅಂದರೆ ಇಡೀ ಜಗತ್ತಿಗೆ ಇವರು ಮನೋಭಿಮಾನಿಗಳಾದ ಸಕಲ ಜೀವರಾಶಿಗಳ ಹೃದಯದಲ್ಲಿರುವ ರುದ್ರದೇವರು ಅಂತ ತೋರಿಕೊಟ್ಟದ್ದಾಯಿತು. ಭಗವಂತ ಹೇಗೆ ಮಾಡುತ್ತಾನೆ ಅಂದರೆ ತನ್ನ ಭಕ್ತರನ್ನ ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಮಿಕ್ಕವರನ್ನ ಹಾದಿಗೆ ಕರಕೊಂಡು ಬರಬೇಕಾದರೆ ತನ್ನ ಭಕ್ತರ ಪರಿಚಯವನ್ನೂ ಮಾಡಿಕೊಡುತ್ತಾ ಬರುತ್ತಾನೆ. ಆ ರೀತಿಯಲ್ಲಿ ಅವರನ್ನು ಇನ್ನೊಂದು ಶ್ಲೋಕದಿಂದ ಸ್ತೋತ್ರ ಮಾಡುತ್ತಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿ ದೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯ ಆಹ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರು ಮುನೀನಾಂ. ವ್ಯಾಸಸೂನು ವೇದವ್ಯಾಸರ ಮಕ್ಕಳಾದಂಥ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡುತ್ತೇನೆ, ಉಪಯಾಮಿ ಅವರ ಶರಣಾಗತನಾಗ್ತಾ ಇದ್ದೇನೆ. ಎಂಥವರಿವರು? ಗುರು ಮುನೀನಾಂ, ಜ್ಞಾನಿಗಳಿಗೆ ಉಪದೇಶ ಕೊಡತಕ್ಕಂತಹ ಗುರುಗಳಿವರು. ಅವರು ಹೇಳುತ್ತಾರೆ, ಇವರು ಏನು ಮಾಡಿದರಯ್ಯ ನಮಗಂಥ ಉಪಕಾರ ಅಂತ ಹೇಳುತ್ತಾರೆ. ಯಸ್ವಾನುಭಾವಂ ಭಗವಂತನ ಪರಿಚಯ ಮಾಡಿಕೊಟ್ರಂತೆ. ಭಗವಂತ ಅಂತ ಶಬ್ದ ಪ್ರಯೋಗ ಮಾಡಲಿಲ್ಲ, ಹೇಳುತ್ತಾರೆ ಭಗವಂತ ಅಧ್ಯಾತ್ಮ ದೀಪವನ್ನ ಪರಿಚಯ ಮಾಡಿಕೊಟ್ರಂತೆ. ಇವರು ಯಾರಿಗೆ ಪರಿಚಯ ಮಾಡಿಕೊಟ್ಟದ್ದು ಅಧ್ಯಾತ್ಮ ದೀಪವನ್ನ ಅಂದರೆ ಸಂಸಾರದಲ್ಲಿ ಬಿದ್ದು ಈ ಸಂಸಾರದ ಕತ್ತಲಲ್ಲಿ ಒದ್ದಾಡತಾ ಇರುವಂತ, ನೀವು ಕೇಳುತ್ತೀರ ಸಂಸಾರದಲ್ಲಿ ಕತ್ತಲೆಲ್ಲಿದ್ರಿ, ಇಷ್ಟೆಲ್ಲ ಲೈಟ್ ಇದೆ, ತುಂಬಾ ಲೈಟ್ ಇದೆ, ಫ್ಲಡ್ ಲೈಟ್ಸ್ ಬೇಕಾದಷ್ಟಿದೆ, ಕತ್ತಲೆಲ್ಲಿದೆ ಅಂದರೆ ನಮ್ಮ ಒಳಗೇ ಕೂತಿದೆ. ಏನದು ಅಂದರೆ ನಮ್ಮ ಸುತ್ತೇ ದೇವರಿದ್ದರೂ ಅವನನ್ನು ನೋಡಲಾರದ ಕತ್ತಲು ನಮ್ಮ ಕಣ್ಣಿಗೆ ಕಟ್ಟಿದೆ. ಒಳಗೆ ಕೂತ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ನಿಮ್ಮ ಸುತ್ತೂ ದೇವರಿದ್ದಾರೆ, ನಿಮ್ಮ ಕಾಣಿಸ್ತಾ ಇದ್ದಾರೆ, ನಿಮ್ಮೊಳಗೆ ದೇವರಿದ್ದಾರೆ, ಮತ್ತೆ ಅವರಿಗೆ ಕಾಣಿಸೋದೇನು, ನಮಗೆ ಕಾಣಿಸದೇ ಇರೋದೇನು, ಎಚ್ಚರವೇ ಇಲ್ಲದೆ ಇರೋದೇನು ಅಂದರೆ ಹೃದಯದಲ್ಲಿ ಒಳಗಣ್ಣಿಗೆ ಪೊರೆ, ಅಜ್ಞಾನದ ಪೊರೆ, ಕತ್ತಲಿನ ಪೊರೆ ಬಂದದೆ. ಅದಕ್ಕೆ ಅಂಥ ನಮಗೆ ಅಧ್ಯಾತ್ಮ ದೀಪವನ್ನು ತೋರಿಕೊಡ್ತಾ ಇದ್ದಾರೆ. ಈ ಅಧ್ಯಾತ್ಮ ದೀಪ ಅಂದರೆ ಏನು, ಎಲ್ಲಿತ್ತಿದು ಅಂದರೆ ಅಖಿಲ ಶ್ರುತಿಸಾರಂ, ಎಲ್ಲಾ ಪುರಾಣಗಳು ಹೇಳುತ್ತಾ ಇವೆ ಈ ಒಂದು ದೀಪ ಇದೆ, ಈ ದೀಪದ ಬೆಳಕಿನಲ್ಲಿ ನೀವು ಸಾಗಬಹುದು, ಚೆನ್ನಾಗಿ ಹೊರಡಬಹುದು, ಇದು ಅಧ್ಯಾತ್ಮ ದೀಪ ಅಂದರು. ಏನಿದು ಅಧ್ಯಾತ್ಮ ದೀಪ ಅಂತ ಕರಿತೀರಲ್ಲ ಅಂದರೆ ಹೌದು, ಅಭಿ ಆತ್ಮ ದೀಪ, ಆತ್ಮ ಅಂದರೆ ಜೀವ, ಅಧಿ ಅಂದ್ರೆ ಜೀವನ ಒಳಗೆ ಇರತಕ್ಕ ದೀಪ, ಯಾವುದು ಅಧ್ಯಾತ್ಮ ದೀಪ. ಅಲ್ಲ ನಮ್ಮಲ್ಲಿ ದೀಪ ಇದೆಯಾ? ಗೊತ್ತಿದ್ರೆ ಲೈಟೇ ಬೇಕಾಗಿದ್ದಿಲ್ಲಲ್ಲ. ಹಾ ಇದೆ, ನೀವು ಪ್ರಾಯಶಃ ಇಲ್ಲಿ ಮಂತ್ರ ಪುಷ್ಪ ಹೇಳೋ ಕಾಲಕ್ಕೆ ಭಗವಂತನ ವಿಷ್ಣು ಸೂಕ್ತವನ್ನು ಹೇಳ್ತಾರೆ, ಸಹಸ್ರ ಶೀರ್ಷಂ ದೇವಂ ಹೇಳ್ತಾರ, ಅದರಲ್ಲಿ ಏನು ಹೇಳ್ತಾರೆ ಮಧ್ಯೆ ಬರುತ್ತೆ, ಎಲ್ಲರ ಹೃದಯದಲ್ಲಿ ಅಗ್ನಿಶಿಖಾ ಬೆಂಕಿ ಉರಿತಾ ಇದೆ, ದೀಪಜ್ವಾಲೆ ಉರಿತಾ ಇದೆ. ಅಗ್ನಿಶಿಖಾ ಹೇಗಿದೆ, ಪೀತ ಭಾಸ್ವತಿ ಅನೂಪಮ, ಅದಕ್ಕೆ ಹೋಲಿಕೆ ಇಲ್ಲ, ಅಷ್ಟು ಹಳದಿ ಬಣ್ಣದ ಬಂಗಾರದ ಬಣ್ಣದ ದೀಪ ಎಲ್ಲರ ಹೃದಯದಲ್ಲಿ ಅಗ್ನಿಶಿಖಾ ಉರಿತಾ ಇದೆ. ಆ ಅಗ್ನಿಶಿಖೆಯಿಂದಲೇನೆ ನಮ್ಮಲ್ಲಿ 98.4 ಫಾರಿನ್ ಹೀಟ್ ಮೇಂಟೈನ್ ಆಗ್ತಾ ಇರೋದು. ಆ ಅಗ್ನಿಶಿಖೆ ಹೊರಟರೆ ತಣ್ಣಗಾಗುತ್ತೆ ಶರೀರ, ಹೌದ್ ತಾನೆ? ಆ ಅಗ್ನಿಶಿಖ ಒಳಗಿದೆ. ಆ ಅಗ್ನಿಶಿಖ ಅದೇ ದೇವರ ಅಲ್ಲ. ತಸ್ಯ ಆ ಒಳಗೆ, ಆ ಅಗ್ನಿಶಿಖೆಯ ಒಳಗೆ, ತಸ್ಯಾಂ ಶಿಖಾಯಾಂ ಮಧ್ಯೆ, ಆ ಶಿಖೆಯ ಒಳಗೆ ಪರಮಾತ್ಮ ವ್ಯವಸ್ಥಿತ ಭಗವಂತ ಇದ್ದಾನೆ. ಹೇಗಿದ್ದಾನಾತ? ಸ ಬ್ರಹ್ಮ ಸಹರಿಷ್ಯೇಂದ್ರ ಸೋಕ್ಷರ ಪರಮಸ್ವರಾಟ್. ಅವನೇ ಬ್ರಹ್ಮ, ಅವನೇ ರುದ್ರ, ಅವನೇ ವಿಷ್ಣು ಅಂತ ಹೆಸರಿಂದ ಕರೆಸಿಕೊಂಡಿದ್ದಾನೆ. ಎಲ್ಲರ ಹೃದಯದ ಜ್ಯೋತಿ ಅಗ್ನಿ ಶಿಖ, ಸಾಕ್ಷಾತ್ ಅಗ್ನಿ, ಅದರೊಳಗೆ ಭಗವಂತ ಬೆಳಗ್ತಾ ಇದ್ದಾನೆ. ಇದು ಶಾಸ್ತ್ರ ಹೇಳುತ್ತಾ ಇದೆ. ಈ ದೀಪವನ್ನ ಇವರು ತೋರಿದ್ರಂತೆ. ಇದೆಂಥ ದೀಪ ಅಂದ್ರೆ ಪುರಾಣ ಗುಹ್ಯಂ ಅಂದ್ರೆ ಪ್ರತಿಯೊಂದು ಪುರಾಣವೂ ಕೂಡ ಇದರ ಗುರಿಯಲ್ಲಿದೆ. 18 ಪುರಾಣ, ಭಾರತ, ವೇದ ಎಲ್ಲವೂ ಕೂಡ ಎಲ್ಲಿ ಗುರಿ ಇಟ್ಟು ಹೇಳುತ್ತಾ ಇವೆ ಅಂದರೆ ಎಲ್ಲರ ಹೃದಯದಲ್ಲಿರುವ ಅಗ್ನಿಶಿಖ, ಅದರ ಮಧ್ಯೆ ಇರುವ ಭಗವದ್ ರೂಪವನ್ನ ದೃಷ್ಟಿ ಇಟ್ಟುಕೊಂಡೇ ಹೇಳುತ್ತಾ ಇವೆ ಅಂತೆ. ಇದು ಹೇಳುತ್ತಾ ಇದ್ದಾರೆ ಪುರಾಣ ಗುಹ್ಯಂ. ಅರ್ಥ ಇಷ್ಟೇ, ಭಗವಂತ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಒಂದು ರೂಪದಿಂದ ನಿಂತಿದ್ದಾನೆ. ಆ ಅಗ್ನಿ ಶಿಖೆಯಲ್ಲಿ ನಿಂತಿದ್ದಾನೆ. ಆ ರೂಪಕ್ಕೆ ಬಿಂಬರೂಪ ಅಂತ ಹೆಸರು. ಆ ರೂಪಕ್ಕೆ ಬಿಂಬರೂಪ ಅಂತ ಹೆಸರು. ಅಂಥ ಬಿಂಬರೂಪವನ್ನ ಪರಿಚಯ ಮಾಡಿಕೊಟ್ಟವರೇ ಶುಕಾಚಾರ್ಯರು. ಇಡೀ ಪುರಾಣಗಳು ಗುರಿಯಿಟ್ಟು ಹೇಳೋದು ಎಲ್ಲಿ ಅಂದರೆ ನಿಮ್ಮ ಒಳಗೆ ನಿಮಗಾಗಿ ಇರುವ ಭಗವದ್ ರೂಪವನ್ನ ಚೆನ್ನಾಗಿ ತಿಳ್ಕೊಳ್ಳಿ. ತಿಳ್ಕೊಂಡರೆ ನಿಮಗೆ ಯಾವ ದುಃಖವೂ ಭಯವೂ ಯಾವುದೂ ಇರಲ್ಲ. ತಾತ್ಪರ್ಯ, ಭಗವಂತನನ್ನ ನೀವು ಎಷ್ಟು ಕಾಲ ಹೊರಗೇ ನೋಡೋದು ಅಭ್ಯಾಸ ಮಾಡಿಕೊಳ್ತೀರೋ ನಿಮಗೆ ಭಯ ಕಟ್ಟಿಟ್ಟ ಬುದ್ಧಿ. ಭಯ ಕಟ್ಟಿಟ್ಟ ಬುದ್ಧಿ ಯಾಕೆ? ದೇವರನ್ನು ಹೊರಗೇ ನೋಡ್ತೀವಿ. ನಮಗೆ ಕಷ್ಟ ಬಂದಾಗ ದೇವರು ಬರ್ತಾರೋ ಇಲ್ಲೋ ಅಂತ ಕ್ವಶ್ಚನ್ ಮಾರ್ಕ್ ಯಾವಾಗ್ಲೂ ಕೂತೇ ಇರುತ್ತೆ, ಸಂಶಯ ಭಯ. ಆದರೆ ಆ ಭಗವಂತ ನನ್ನೊಳಗೆ ಸದಾ ಇದ್ದಾನೆ, ಮಹಾಶಕ್ತ ಅಂತ ಚೆನ್ನಾಗಿ ಮನಮುಟ್ಟಿ ಗೊತ್ತಾದರೆ ಅವಾಗ ನಮಗೆ ಭಯವೂ ಇಲ್ಲ, ಯಾವುದೂ ಇಲ್ಲ, ಸಂತೋಷವಾಗಿರುತ್ತೇವೆ. ಸಂಸಾರದಲ್ಲಿಯೇನೆ, ಭಯದಿಂದ ತುಂಬಿದ ಸಂಸಾರದಲ್ಲಿಯೇನೆ ಭಯವಿಲ್ಲದೆ ಬದುಕುವ ಅಪರೂಪದ ಉಪಾಯವನ್ನ ಹೇಳಿಕೊಡುತ್ತಾ ಇದೆ. ಏನದು? ನಮ್ಮೊಳಗೆ ನಮ್ಮ ರಕ್ಷಣೆಗಾಗಿರುವ ಭಗವಂತನ ಪರಿಚಯ ಮಾಡಿಕೊಟ್ರೆ ಸಾಕು, ಸಂತೋಷವಾಗಿರಬಹುದು. ಆ ಕೆಲಸ ಮಾಡಿದರಂತೆ ಯಾರು? ನಮ್ಮ ಶುಕಾಚಾರ್ಯರು. ಏನು ಮಾಡಿದರು? ಎಲ್ಲ ಪುರಾಣಗಳ ರಹಸ್ಯ ಭಾಗವತವನ್ನ ಮುಂದಿಟ್ಟು ಆ ಭಾಗವತ ಯಾವ ಭಗವತ್ ರೂಪದ ಕುರಿತು ಹೇಳುತ್ತಾ ಇದೆಯೋ ಆ ಭಗವದ್ ರೂಪದ ಪರಿಚಯ ಮಾಡಿಕೊಟ್ರು. ಯಾವುದ ಭಗವದ್ ರೂಪ? ಒಳಗಿರುವ ಬಿಂಬರೂಪ ಅಂತ. ಏನಿದು ಶಬ್ದ ಬಿಂಬ 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 ಅಂತ ಕರಿತೀರಲ್ಲ, ಭಗವಂತನೇ ನಮ್ಮೊಳಗಿದ್ದಾನೆ. ನಮ್ಮೊಳಗಿದ್ದಾನೆ ಯಾಕೆ? ನಮ್ಮ ಕೈ ಕಾಲು ಕದಲಿಸಿ ನಾನಾ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮೊಳಗೆ ನಿಂತಿದ್ದಾನೆ. ನಮಗೆ ಆಪ್ತನಾಗಿ 24 ತಾಸು ನಿಂತಿದ್ದಾನೆ. ಅಂಥ ಭಗವದ್ ರೂಪಕ್ಕೆ ಬಿಂಬ ಅಂತ ಹೆಸರು. ನಾವು ಅವನ ಪ್ರತಿಬಿಂಬ. ಕನ್ನಡಿಯಲ್ಲಿ ಪ್ರತಿಬಿಂಬದಂತೆ ನಾವು ದೇವರ ಪ್ರತಿಬಿಂಬ. ಅದಕ್ಕೆ ಅಂದ್ರೆ ಅರ್ಥ, ತುಂಬಾ ಜನ ಹೇಳ್ತಾ ಇರ್ತಾರೆ ಅವರು ದೊಡ್ಡವರ್ರಿ, ನಾವೆಲ್ಲ ಅವರ ಪ್ರತಿಬಿಂಬರು. ಅಂದ್ರೆ ನಮ್ಮ ಪ್ರತಿಬಿಂಬ ಹೇಗಿರುತ್ತೆ ಹೇಳಿ? ನಾವು ಕನ್ನಡಿ ಎದುರಿಗೆ ನಿಂತಿರ್ತೇವೆ, ನಾವು ಕೈ ಎತ್ತಿದರೆ ಅದು ಎತ್ತುತ್ತೆ, ನಕ್ಕರೆ ನಗುತ್ತೆ, ಸುಮ್ಮನಿದ್ದರೆ ತಾನಾಗಿ ನಗುತ್ತಾ? ಇಲ್ಲ. ನಾವು ಹೇಳಿದರೆ ಮಾಡುತ್ತೆ, ಇಲ್ಲದಿದ್ದರೆ ಇಲ್ಲ. ಅಂದರೆ ಟೋಟಲ್ಲಿ ಡಿಪೆಂಡೆಂಟ್ ನಮ್ಮ ಮೇಲೆ. ಅದೇ ಹೇಳುತ್ತಾರೆ, ನಾವು ನಮ್ಮೊಳಗಿರುವ ಈ ಭಗವದ್ ರೂಪಕ್ಕೆ ಪೂರ್ಣವಾಗಿ ಶರಣಾಗತರು. ಅದರಿಂದ ಅಂಥ ಭಗವಂತನ ಶರಣಾಗತಿಯನ್ನು ಪಡೆಯುವಂತಹ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾರೆ ಅಂತ. ವ್ಯಾಸ ಸೋನಂ ಉಪಯಾಮಿ, ಶುಕಾಚಾರ್ಯರಿಗೆ ನಮಸ್ಕಾರ ಮಾಡುತ್ತಾ ಈ ಭಾಗವತವನ್ನು ನಾನು ತಿಳಿಸಿಕೊಡತಾ ಇದ್ದೇನೆ. ಶುಕಾಚಾರ್ಯರು ಯಾವ ದೃಷ್ಟಿಯಿಂದ ಹೇಳಿದರು ಅಂದರೆ ಎಲ್ಲರ ಒಳಗಿರತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿ ಹೇಳುತ್ತಾ ಇದ್ದಾರೆ. ಹೇ ಸ್ವಾಮಿ, ಎಲ್ಲರೊಳಗೆ ನೀನಿದ್ದೀಯ, ನಿನ್ನ ಪರಿಚಯ ಇಲ್ಲದೆ ಇದ್ದದ್ದಕ್ಕೆ ಈ ಜನ ಎಲ್ಲ ನಮಗ್ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಒದ್ದಾಡತಾ ಇದ್ದಾರೆ. ನಿನ್ನ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡುತ್ತಾ ಇದ್ದೇನೆ ಹರಿಯೇ, ನೀನು ದಯದಿಂದ ಇವರಿಗೆ ಸಮ್ಮುಖನಾಗು, ನಿನ್ನ ತಿಳುವಳಿಕೆ ಬರುವಂತೆ ನೀನೇ ಮಾಡು ಎಂಬ ಪ್ರಾರ್ಥನೆ ಪೂರ್ವಕ ಶುಕಾಚಾರ್ಯರು ಭಾಗವತವನ್ನ ಕೊಟ್ಟಿದ್ದಾರೆ. ಅದೇ ಪ್ರಾರ್ಥನೆಯನ್ನ ಶುಕಾಚಾರ್ಯರ ಅಂತರ್ಯಾಮಿಯಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸುತಾಚಾರ್ಯ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ ಎಲ್ಲರಿಗೂ ನಿನ್ನ ಎಚ್ಚರ ಬರಲಿ, ಯಾರು ಯಾರು ಯೋಗ್ಯರಿದ್ದಾರೆ ಅಂಥವರಿಗೆಲ್ಲ ನಿನ್ನ ಎಚ್ಚರ ಬರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿ ಶುರು ಮಾಡುತ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯ. ಈ ಗ್ರಂಥಕ್ಕೆ ಜಯ ಅಂತ ಹೆಸರು. ಯಾಕೆ ಜಯ ಅಂದ್ರೆ ಇದು ಶುರುವಾದದ್ದೇ ಜನ್ಮಾದ್ಯಸಯತಃ ಅಂತ ಜಕಾರದಿಂದ, ಕೊನೆಗೊಳ್ಳುವುದೇ ನಮಸ್ಸನಾತನಾಯ ಅಂತ ಯಕಾರದಿಂದ. ಮೊದಲು ಕೊನೆ ಸೇರಿಸಿದರೆ ಈ ಗ್ರಂಥದ ಹೆಸರು ಜಯ ಅಂದ್ರು. ಅಂದರೆ ಯಾರಾದರೆ ಈ ಜೀವನದಲ್ಲಿ ಬದುಕಿನಲ್ಲಿ ಜಯವನ್ನ ಅಪೇಕ್ಷೆ ಪಡತಾರೋ ಅವರು ಈ ಗ್ರಂಥವನ್ನ ಚೆನ್ನಾಗಿ ಕೇಳಿದರೆ ಮನನ ಮಾಡಿದರೆ ಈ ಗ್ರಂಥದಲ್ಲಿ ಯಾರ ಕುರಿತು ಹೇಳಿದ್ದಾರೋ ಅಂಥ ಶ್ರೀಹರಿಯ ಪದಾರವಿಂದವನ್ನ ಶರಣಾಗತರಾದರೆ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಎಂಬುದು ತೋರಲಿಕ್ಕಾಗಿ ಜಯ ಎಂಬ ಗ್ರಂಥವನ್ನು ಹೇಳುತ್ತೇನೆ. ನಾರಾಯಣನಿಗೆ ನಮಸ್ಕಾರ ಮಾಡಿ. ನರಂ ಚೈವ ನರೋತ್ತಮಂ. ನರ ಅಂದ್ರೆ ಯಾರು ಅಂದ್ರೆ ವಾಯುದೇವರು ಹೇಳುತ್ತಾರೆ. ಇಲ್ಲಿ ನರಶಬ್ದಕ್ಕೆ ಶೇಷದೇವರನ್ನು ತಗೊಂಡಿದ್ದಾರೆ. ನರೋತ್ತಮಂ, ನರನಿಗಿಂತ ಉತ್ತಮರಾದವರು ವಾಯುದೇವರು ಹೌದಾನೆ. ಹಾಗೆ ವಿಶೇಷವಾಗಿ ದೇವೀಂ ಸರಸ್ವತೀಂ ವ್ಯಾಸಂ, ಸರಸ್ವತಿ ದೇವಿ ನಮಸ್ಕಾರ ಮಾಡಿ, ಕೊನೆಗೆ ವ್ಯಾಸಂ ವೇದವ್ಯಾಸರಿಗೂ ನಮಸ್ಕಾರ ಮಾಡಿ ಮುಂದೆ ಗ್ರಂಥ ಹೇಳುತ್ತೆ. ಎಲ್ಲ ಚೆನ್ನಾಗಿದೆ, ಆದರೆ ಇಲ್ಲಿ ಸಂಶಯ ಬರಲ್ಲ, ಮುಂದಕ್ಕೆ ಹೋಗ್ತಾ ಇರ್ತೇವೆ, ಬಂದ್ರೆ ಕಷ್ಟ. ನಮಸ್ಕಾರ ಮಾಡೋ ಕಾಲಕ್ಕೆ ನಾರಾಯಣನಿಗೆ ನಮಸ್ಕಾರ ಮಾಡಿದರು, ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದರು, ವಾಯುದೇವರಿಗೂ ಮಾಡಿದರು, ಭಾರತೀ ದೇವಿಗೂ ಮಾಡಿದರು, ಶೇಷದೇವರಿಗೂ ಮಾಡಿದರು ಹೌದಾ. ನಂತರ ವೇದವ್ಯಾಸರಿಗೆ ಮಾಡಿದರು. ವೇದವ್ಯಾಸರು ದೇವರು ಹೌದೋ ಅಲ್ವೋ? ಮತ್ತೆ ವೇದವ್ಯಾಸರನ್ನ ಇಲ್ಲಿ ಯಾಕೆ ನಮಸ್ಕಾರ ಮಾಡಬೇಕು? ನಾರಾಯಣಂ ವೇದವ್ಯಾಸಂ ಅಂತ ಅಲ್ಲೇ ನಮಸ್ಕಾರ ಮಾಡಬಹುದಲ್ಲ, ಇಲ್ಲಿ ಯಾಕೆ ನಮಸ್ಕಾರ ಮಾಡಿದರು ಅಂದ್ರೆ ಅದಕ್ಕೆ ಗರುಡ ಪುರಾಣ ಉತ್ತರ ಕೊಡತಾ ಇದೆ. ವೇದವ್ಯಾಸರನ್ನ ಇಲ್ಲಿ ನಮಸ್ಕಾರ ಮಾಡಲಿಕ್ಕೆ ಕಾರಣ ಏನು ಅಂದರೆ ಭಾರತೀ ದೇವಿ ಅವರ ನಂತರ ವೇದವ್ಯಾಸರಿಗೆ ನಮಸ್ಕಾರ ಮಾಡುತ್ತಿರಲ್ಲ ಯಾಕೆ ಅಂತ ಕೇಳಿದರೆ, ಯಾರಾದರೆ ವೇದವ್ಯಾಸರನ್ನ ದೇವರು ಅಂತ ತಿಳಿಯದೆ ಒಬ್ಬ ಸಾಮಾನ್ಯ ಋಷಿ ಅಂತ ತಿಳಿದಿರ್ತಾರೆ, ಅಂಥವರಿಗೆ ಸಾಧನೆ ಹಾಗಾಗಲಿ ಅಂತ ವೇದವ್ಯಾಸರೇ ಕಟ್ಟಾಜ್ಞೆ ಮಾಡಿದ್ದು, ನನ್ನಿಲ್ಲಿ ಸ್ಮರಣೆ ಮಾಡಿ ಈ ರಹಸ್ಯವನ್ನ ಗರುಡ ಪುರಾಣ ಹೇಳುತ್ತಾ ಇದೆ. ಇನ್ನೊಂದು ಉತ್ತರ, ದೇವ ರೂಪದಲ್ಲಿ ನಾರಾಯಣನಿಗೆ ನಮಸ್ಕಾರ, ಗುರು ರೂಪದಲ್ಲಿ ಗುರು ಪರಂಪರೆಗೆ ನಮಸ್ಕಾರ ಮಾಡುವ ಕಾಲಕ್ಕೆ ವೇದವ್ಯಾಸತ್ವೇನ ನಮಸ್ಕಾರ ಅಂತ ಎರಡೂ ರೀತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಹೇಳುತ್ತಾರೆ, ಮುನಯ ಸಾಧು ಪೃಷ್ಟೋಹಂ ಭವದ್ಭಿರ್ ಲೋಕಮಂಗಲಂ ಯತ್ಕೃತಃ ಕೃಷ್ಣ ಸಂಪ್ರಶ್ನ ಏನಾತ್ಮ ಆಶು ಪ್ರಸೀದತಿ. ಹೇಳುತ್ತಾರೆ, ನೀವು ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದೀರಿ, ಈ ಪ್ರಶ್ನೆ ಮಾಡೋದ್ರಿಂದ ಸಾಕು ಭಗವಂತ ಪ್ರೀತನಾಗಿ ಬಿಡ್ತಾ ಇದ್ದಾನೆ. ನೀವು ಕೇಳಿದ್ದೀರಲ್ಲ, ಕಲಿಯುಗದಲ್ಲಿ ಯಾವ ಯುಗದಲ್ಲೇ ಆಗಲಿ ಕಲಿಯುಗದಲ್ಲಿ ವಿಶೇಷವಾಗಿ ಏನು ನಾವು ಮಾಡಬೇಕಾಗಿತ್ತು, ಪ್ರತಿಯೊಬ್ಬರೂ ಮಾಡಬೇಕಾದ ಪ್ರಧಾನ ಕರ್ತವ್ಯ ಏನು ಹೇಳುತ್ತಾರೆ. ಸವೈ ಪುಂಸಾನ್ ಪರೋ ಧರ್ಮ ಯಥೋ ಭಕ್ತಿ ರಥೋಕ್ಷದೆ ಅಹೈತುಕಿ ಅವ್ಯವಹಿತ ಯಯ ಆತ್ಮ ಆಶು ಪ್ರಸೀದತಿ. ದೇವರು ನಮಗೆ ಬದುಕು ಕೊಟ್ಟದ್ದೇ ಒಂದು ಪ್ರಯೋಜನ ಇಟ್ಟುಕೊಂಡು, ಆ ಪ್ರಯೋಜನ ಬಿಟ್ಟು ಸಾವಿರಾರು ಕೆಲಸಗಳು ಮಾಡಿದರೂ ಭಗವಂತ ನಮಗೆ ಅನುಗ್ರಹ ಮಾಡಲ್ಲ. ಹೇಳಬೇಕಾದರೆ ನಿಮಗೆ ಆಫೀಸಲ್ಲಿ ಬೇರೆ ಟೂರಿಗೆ ಕಳಿಸಿದ್ದಾರೆ, ಬೇರೆ ಊರಿಗೆ ಕಳಿಸಿದ್ದಾರೆ, ಡೆಪ್ಯುಟೇಷನ್ ಅಂತ ಹೇಳ್ತಾರ ಅದರ ಮೇಲೆ ಕಳಿಸಿದ್ದಾರೆ. ಅಲ್ಲಿ ಹೋಗಿ ಇಷ್ಟಿಷ್ಟು ಕೆಲಸ ಮಾಡಿಕೊಂಡು ಬಾ ಅಂತ ಹೇಳಿದ್ದಾರೆ. ನೀವೇನೋ ಹೊರಟದ್ದಾಯಿತು, ಹೋದ ಮೇಲೆ ಅಲ್ಲಿ ನಿಮಗೆ ನಾನಾ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿ ಬೇರೆ ಬೇರೆ ವಾತಾವರಣ, ಬೇರೆ ಊರಲ್ಲ. ಅದಕ್ಕೇನಾಯಿತು, ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ, ಏನು ಮಾಡಿದ್ರು ಬೇಡ, ನೀವೊಂದು ಫೀಲ್ ಆಗ್ತೀರ, ಯಾರೋ ಮಾಡಿದ್ರು ಅಂದ್ಕೊಳ್ಳಿ. ಅಲ್ಲಿಗೆ ಹೋದ ಕೂಡಲೆ ರೂಮ್ ಕೊಟ್ಟಿದ್ರು ಇವರಿಗೆ. ರೂಮಲ್ಲಿ ಏನೂ ಫೆಸಿಲಿಟಿ ಇಲ್ಲ, ಒಂದು ಎ ಸಿ ಇಲ್ಲ, ಫ್ಯಾನೂ ಇಲ್ಲ, ಏನೂ ಇಲ್ಲ. ಒಂದು ವಾರದ ದಿವಸ ಅಲ್ಲ, ತಿಂಗಳ ದಿವಸ ಇರಬೇಕು. ಏನು ಮಾಡಬೇಕು, ಅವರ ನಾವು ಕೊಡಲ್ಲ ಅಂದ್ಬಿಟ್ರು. ಇಷ್ಟಿದೆ, ಇದರಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗಿ. ಅದಕ್ಕೆ ಇವರೇನ್ ಮಾಡಿದ್ರು, ಅಯ್ಯೋ ಒಂದು ಎ ಸಿ ಆದ್ರೂ ಬೇಕು, ಅದಾದ್ರೂ ಬೇಕು, ಇದಾದ್ರೂ ಬೇಕು, ಕೈಯಲ್ಲಿ ದುಡ್ಡಿಲ್ಲ. ಏನ್ ಮಾಡಿದ್ರು, ಅವಾಗವಾಗ ಬೇರೆ ಇದೇ ಕೆಲಸ ಮಾಡತಾ ಬೇರೆ ಕಡೆ ಹೋಗಿ ಏನೋ ಬೇರೆ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಎಲ್ಲ ಮಾಡಿ ಆ ರೂಮಿಗೆ ನಾನಾ ಡೆಕೋರೇಷನ್ ಮಾಡ್ಲಿಕ್ಕೆ ಶುರು ಮಾಡಿ. ಎ ಸಿ ಅದು ಇದು, ಕಿಚನ್ ತುಂಬಾ ಫಸ್ಟ್ ಕ್ಲಾಸ್ ಇದು, ಕಾರು ಅಲ್ಲಿಗೆ ಆ ಒಂದು ತಿಂಗಳಿಗೆ ಬೇಕಾದಷ್ಟು ಎಲ್ಲ ವ್ಯವಸ್ಥೆ ಮಾಡಿದ್ರು. ಏನದು ನೋಡಿ ಆನಂದ ಪಡ್ತಾರೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದ್ರೊಳಗೆ ಅವ್ರು ಆರಾಮ ಹೊಡೀತು. ಒಂದು ತಿಂಗಳಾಯಿತು, ನೀವು ಊರಿಗೆ ಹೋಗಿ ಅಂತ ಆಫೀಸರ್ ಕೇಳಿದ್ರು. ನಿಮ್ಮನ್ನ ಕಳಿಸಿದ್ಯಾಕೆ ಕೆಲಸ ಮಾಡೋದಕ್ಕೆ, ನೀವು ಮಾಡಿ ಬಂದದ್ದೇನು? ಇಲ್ಲ ರೀ, ಅಲ್ಲಿ ಏನು ಫೆಸಿಲಿಟಿ ಇದ್ದಿಲ್ಲ, ಫೆಸಿಲಿಟಿಗಾಗಿ ಒನ್ ಮಂತ್ ಟ್ರೈ ಮಾಡಿದೆ. ಅವಾಗ ಏನಂತಾರೆ, ಸಾರಿ ನಿಮ್ಮನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೌದಾ, ಹೋದ ಕೆಲಸ ಮಾಡದೆ ಬರೀ ಫೆಸಿಲಿಟಿಗಾಗಿ ಒದ್ದಾಡಿ ಬಂದಿದ್ದೀರಲ್ಲ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಚೂರು ಇಲ್ಲ, ಪ್ಲೀಸ್ ಗೆಟ್ ಲಾಸ್ಟ್ ಅಂತ ಹೇಳದೆ ಡಿಸ್ಮಿಸ್ ಅಂತ ಹಾಕ್ತಾರೆ. ಹೌದಾ, ಅದೇ ಕೆಲಸ ದೇವರು ಮಾಡುತ್ತಾರೆ ನಮಗೆ. ಯಾಕೆ ದೇವರು ನಮ್ಮನ್ನ ಇಲ್ಲಿ ಕಳಿಸಿದ್ದು, ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿಲ್ಲ. ದೇವ ಕಳಿಸಿದ್ದು ಯಾಕೆ ಅಂದ್ರೆ ಅವನನ್ನೇ ನೆನೆದು ನೆನೆದು ಜೀವನ ಕಳಿಯಲಿಕ್ಕೆ ಕಳಿಸಿದ್ದು. ಅವನ್ಯಾಕ್ರಿ ನೆನೆಯಬೇಕು ಮತ್ತೆ ಅಲ್ಲಿಗೆ ಹೋಗ್ಬೇಕು, ಇಲ್ಲದಿದ್ರೆ ಭಾಗವತವೇ ಅರ್ಥ ಆಗಲ್ಲ. ಏನು ಕೃಷ್ಣ ಬಂದ, ತಿಂದ, ಕುಣದ, ತುಪ್ಪಳಿಸಿದ, ಹೋದ ಅಂದ್ರೆ ಇದು ಭಾಗವತ ಅಲ್ಲ. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಚಿಟ್ಟೆ, ನೀವು ಆಂಗ್ಲದಲ್ಲಿ ಏನು ಕರಿತೀರ, ಬಟರ್ಫ್ಲೈ ಅಲ್ವಾ, ಆ ಚಿಟ್ಟೆ ಚಿಕ್ಕ ಹುಳವನ್ನ ಗೂಡಲ್ಲಿ ಇಡುತ್ತೆ, ಕಟ್ಟತ್ತೆ, ಗೂಡು ಕಟ್ಟಿ ಅದಕ್ಕೆ ಯಾವಾಗೂ ಆಹಾರ ಕೊಡ್ತಾ 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 ಬರುತ್ತೆ. ಒಳಗಿರುವ ಹುಳ ಈ ಚಿಟ್ಟೆಯನ್ನೇ ನೆನೆದು 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 ಕೊನೆಗೇನಾಗುತ್ತೆ, ಚಿಟ್ಟೆಯಂತೆ ಆಗಿ ಅಂದರೆ ಅದು ರೆಕ್ಕೆಗಳನ್ನು ಪಡೆದು ಗೂಡನ್ನು ಸೀಳಿಕೊಂಡು ಚಿಟ್ಟೆ ಜೊತೆಗೇನೆ ಹಾರತಾ ಹೋಗುತ್ತೆ. ಚಿಟ್ಟೆಯೇ ಆಗಲ್ಲ, ಅದೇ ಇದು ಆಗಲ್ಲ, ಅದರಂತೆ ಆಗಿ ಹಾರತ ಸಂತೋಷವಾಗಿರುತ್ತೆ. ಹಾಗಾದರೆ ಭಗವಂತ ಕೂಡ ನಮ್ಮನ್ನ ಇಲ್ಲಿಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂದರೆ ಬಾಳೆಹಣ್ಣಿದೆ, ಬಾಳೆಹಣ್ಣಿಗೆ ಸುತ್ತ ಸಿಪ್ಪೆ ಇದೆಯಾ, ಇದೆ. ಆ ಸಿಪ್ಪೆ ಯಾರಾದರೂ ಅಂಟಿಸಿದ್ದ, ಇಲ್ಲ, ತಾನಾಗಿ ಬಂದಿದೆ. ಹಾಗೆ ಪ್ರತಿಯೊಬ್ಬ ಜೀವರಾಶಿಗೆ ಸುತ್ತು ಸಿಪ್ಪೆ ಇದೆ. ಏನದು ಅಂದ್ರೆ ಲಿಂಗದೇಹ ಎಂಬ ಕೊರೆ ಇದೆ. ಅದೇನು ಮಾಡುತ್ತಾ ಇದೆ ಅಂದ್ರೆ ಜೀವನಿಗೆ ಸಹಜವಾಗಿ ಜ್ಞಾನ ಇದೆ, ಒಳಗೆ ಆನಂದ ಇದೆ, ಅದು ಅನುಭವಿಸದೆ ಅಡ್ಡಿ ಮಾಡ್ತಾ ಇದೆ. ದೇವ ಏನು ಮಾಡಿದ, ನಮ್ಮನ್ನ ಆ ಗೂಡಿನ ಸಹಿತ ಇಲ್ಲಿ ಕರಕೊಂಡು ಬಂದ. ಸುತ್ತು ದೊಡ್ಡ ಗೂಡು, ಈ ಗೂಡು ನಿರ್ಮಾಣ ಮಾಡಿದ ಶರೀರವೆಂಬ ಗೂಡು, ಅದರಲ್ಲಿಟ್ಟ, ಆಹಾರ ಕೊಡತಾ ಇದ್ದಾನೆ, ಬೇಕಾದ್ದೆಲ್ಲ ಕೊಡತಾ ಇದ್ದಾನೆ. ಹೇಳಿದ, ನಿನ್ನನ್ನ ಈ ಗೂಡಲ್ಲಿ ಇಡತಾ ಇದ್ದೇನೆ, ನಿನ್ನ ಕೆಲಸ ಏನು ಗೊತ್ತೋ, ನನ್ನನ್ನೇ ನೆನೆದು ಬಾ, ನೀನು ನನ್ನನ್ನೇ, ನನ್ನನ್ನೂ ಅಲ್ಲ. ಅರ್ಥ ಆಯ್ತಾ ಈ ಎರಡು ಶಬ್ದಗಳ ಮಧ್ಯೆ, ನನ್ನನ್ನೇ ನೆನೆಯೋದು, ನನ್ನನ್ನೂ ನೆನೆಯೋದು. ಅಂದ್ರೆ ನಾವು ದೇವರನ್ನೂ ನೆನೆಯುವವರು. ಒಂದು ಗಂಟೆ ದೇವರು, ಮಿಕ್ಕದ್ದೆಲ್ಲ ಟಿವಿ ಅದು ಹಾಗಲ್ಲ, ದೇವರನ್ನೇ ನೆನೆದು ಬರೀಬೇಕು. ನಮ್ಗೆ ಚೆನ್ನಾಗಿದೆ, ಯಾವುದು ದೇವರನ್ನೂ ನೆನೆಯೋದು. ಮೊಸರನ್ನಕ್ಕೆ ಉಪ್ಪಿನಕಾಯಿ ಇದ್ದಂತೆ ಹಾಗೆ ಚೂರು ದೇವರು ಬೇಕು, ಸಂಸಾರವೂ ಬೇಕು. ಸಂಸಾರವೂ ಸುಖ ಕೊಡುತ್ತೆ, ದೇವರು ಕೊಡುತ್ತಾರೆ, ಎರಡೂ ಮಿಕ್ಸ್ ಮಾಡಿದರೆ ಫಸ್ಟ್ ಕ್ಲಾಸ್ ಮೊಸರನ್ನಕ್ಕೆ ಉಪ್ಪಿನಕಾಯಿ ಅಂತ ಚೆನ್ನಾಗಿದೆ. ಆದರೆ ಗೋಪಾಲದಾಸರು ಸ್ವಲ್ಪ ನಮ್ಮ ಎಲೆ ಕಡೆ ನೋಡಿದ್ರು, ನೋಡಿದ್ರೆ ಅವ್ರಿಗೇನೋ ತೋರಿತ್ತು. ಸುಮ್ಮನೆ ಇರ್ಬೋದಾ, ಹೇಳಿಬಿಟ್ರು, ನಿಮ್ಮ ಊಟ ಹೇಗಿದೆ ಅಂದ್ರೆ, ಹಾ ನೀವು ಹೇಳೋದೇನು, ಮೊಸರನ್ನ ಸರಿಯಾಗಿ ಚೆನ್ನಾಗಿದೆ, ಕೆನೆ ಮೊಸರು ತುತ್ತು ಮಾಡಿ ಊಟ ಮಾಡ್ತಾ ಇದ್ದೀರಾ ಅಂದ್ರು. ಹೌದಾ ಅಂದ್ರು. ಏನಿಲ್ಲ, ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರಸಿ ಉಂಡಂತೆ ಅಂದ್ರು. ಸತ್ತ ನೊಣ ಒಂದೊಂದು ತುತ್ತಿಗೆ ಇಟ್ಟು ತಿಂದ್ರೆ ಎಷ್ಟು ಸುಖವಾಗಿರುತ್ತೋ ನಿಮ್ಮದು. ದೇವರೂ ಬೇಕು, ಸಂಸಾರವೂ ಬೇಕು. ದೇವರು ಕೆನೆ ಮೊಸರು ತುತ್ತು, ಅದರೊಳಗೆ ಸಂಸಾರವೂ ಅಂದ್ರ ಸತ್ತ ನೊಣ ಇಟ್ಟಂತಾಗುತ್ತೆ. ಅದಕ್ಕೆ ನಾವು ಇಡೀ ಜೀವನ ದೇವರನ್ನೇ ನೆನೆಯತಾ ನೆನೆಯತಾ ಇದ್ದದ್ದಾದರೆ ನಾವು ದೇವರಾಗಲ್ಲ. ದೇವರಂತೆ ಆಗಿ ಈ ಗೂಡಿನಿಂದ ಸೇರಿಕೊಂಡು ಹೋಗ್ತೇವೆ. ಇದು ಪ್ರಿನ್ಸಿಪಲ್, ಇದು ನಮಗೆ ಬೇಕಾಗಿದ್ದು. ಅದಕ್ಕೆ ನಾವು ದೇವರನ್ನ ನೆನೆಯಬೇಕು. ದೇವರನ್ನ ಉದ್ಧಾರ ಮಾಡಲಿಕ್ಕಲ್ಲ, ನಾವು ಉದ್ಧಾರ ಆಗ್ಲಿಕ್ಕೆ ದೇವರನ್ನ ನೆನೆಯಬೇಕು. ದೇವರನ್ನೇ ನೆನೆದರೆ ನಾವು ದೇವರಂತೆ ಆಗಿ ಉದ್ಧಾರ ಆಗ್ತೀವಿ. ಅಂಥ ಕಾಲಕ್ಕೆ ದೇವರನ್ನೇ ನೆನೆಯಲಿಕ್ಕೆ ಇಲ್ಲಿ ಕಳಿಸಿದರೆ ಆ ಕೆಲಸ ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ. ಅಲ್ಲಿ 1 ಮಂತ್ ಅಂತ ನಾನು ಎಕ್ಸಾಂಪಲ್ ಕೊಟ್ಟೆ, ಇಲ್ಲಿ 100 ಇಯರ್ಸ್ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಬಂದು ಮಾಡಿದ್ದೇನೆ, ಹುಡುಕಿದ್ದಾಗಲಿಂದ ಎಜುಕೇಶನ್ ಶುರು. ಹೌದಾ, ಹೈಯೆಸ್ಟ್ ಎಜುಕೇಶನ್ PhD, ಅದಕ್ಕಿಂತ ಇನ್ನೇನು ಜಾಸ್ತಿ ಇದೆಯಾ ಗೊತ್ತಿಲ್ಲ. ಟಾಪ್ ಮೋಸ್ಟ್ ಇನ್ಯಾವುದು PhD ಇದೆಯೋ ಗೊತ್ತಿಲ್ಲ. ಅಷ್ಟುವರೆಗೂ ಓದಬೇಕು, ದೇವರ ಚಿಂತನೆ ಇರಲ್ಲ. ಅದಾದ ಮೇಲೆ ಊಟಕ್ಕಾಗಿ ಉದ್ಯೋಗ ಪ್ರಯತ್ನ. ಆ ಉದ್ಯೋಗ ಪ್ರಯತ್ನ ಬಂದಾಗ ಉದ್ಯೋಗ ಕೆರಿಯರ್ ಅಲ್ಲಿ ಟಾಪ್ ಮೋಸ್ಟ್ ಪಿಚ್ಚಿಗೆ ಹೋಗಬೇಕು. ಅದು ಹೋಗೋದು ರಿಟೈರ್ ಆಗೋ ಕಾಲಕ್ಕೆ ಅಲ್ವಾ. ಟಾಪ್ ಮೋಸ್ಟ್ ಪಿಚ್ ಅಂದ್ರೆ ಅರ್ಥ ಏನು, ಬರೇ ಕೆರಿಯರ್ ಡೆವಲಪ್ ಆಗುವುದು, ಸಂಬಳ ಜಾಸ್ತಿ ಆಗ್ಬೇಕು. ಸುಮ್ಮನೆ ಗ್ರೇಡ್ ಜಾಸ್ತಿ ಆಗ್ತಾ ಸಂಬಳ ಮಾತ್ರ ಕೊಟ್ಟಷ್ಟೇ ಹಾಗೆ ಇದ್ರೆ ಯಾರು ಸಂತೋಷ ಪಡಲ್ಲ. ಸಂಬಳವೂ ಜಾಸ್ತಿ ಆಗ್ಬೇಕು. ತಾತ್ಪರ್ಯದಲ್ಲಿ ರಿಟೈರ್ ಆಗುವ ಪರ್ಯಂತ ಅದರಲ್ಲೇ ಇದು, ದೇವರ ನೆನಪಿಲ್ಲ. ರಿಟೈರ್ ಯಾಕೆ ರಿಟೈರ್ಮೆಂಟ್ ಕೊಡ್ತಾರೆ, ಇನ್ನ ಮೇಲೆ ಕೆಲಸ ಮಾಡುವ ತಾಕತ್ತು ನಿಮಗಿಲ್ಲ, ಮನೆಗೆ ಹೋಗಿ ಅಂತ ಕಳಿಸ್ತಾರೆ. ಹೌದ್ ತಾನೆ. ಅವಾಗ ಮನೆಗೆ ಬಂದಾಗ ದೇವರ ಸ್ಮರಣೆ ಮಾಡಲಿಕ್ಕಿಲ್ಲ, ಯಾವುದಕ್ಕೂ ಇಲ್ಲ. ಅಷ್ಟೊಳಕ್ಕೆ ಮೇಲಿಂದ ಕಾಲ್ ಬರುತ್ತೆ, ಪ್ಲೀಸ್ ಕಮ್. ಹೊರಟ್ರೆ ದೇವರು ಕೇಳುತ್ತಾರೆ, ನಿನ್ನ ಕಳಿಸಿದ್ದೇನು, ನನ್ನನ್ನೇ ನೆನೆದು ಬಾ ಅಂದ್ರೆ ಈ 100 ವರ್ಷಗಳ ಕಾಲ ಇಲ್ಲಿ ಇರಲಿಕ್ಕೆ ಬೇಕಾದ ಫೆಸಿಲಿಟಿಗೋಸ್ಕರ ಒದ್ದಾಡಿ ಬಂದಿದ್ದೀಯಲ್ಲ, ನನ್ನನ್ನ ನೆನೆಯದೆ ನಿನ್ನ ಯಾವ ಸೆಕ್ಷನ್ ಅಲ್ಲಿ ಹಾಕಬೇಕು ನರಕದಲ್ಲಿ ಅಂತ ಕೇಳ್ತಾರೆ. ಹೌದ್ ತಾನೆ. ಹಾಗಾದರೆ ಹಾಗಂತ ದೇವರನ್ನೇ ನೆನೆಯುತ್ತಾ ತಿಂಡಿಗೆ ಪ್ರಯತ್ನ ಮಾಡಬೇಡಿ ಅಂತ ಹೇಳುತ್ತಾ ಇಲ್ಲ. ಎಲ್ಲದರಲ್ಲೂ ದೇವರನ್ನೇ ನೆನೆಯುತ್ತಾ ಭಗವಂತನ ಚಿಂತನೆ ಮಾಡುತ್ತಾ ಬದುಕಿ ಹೋಗೋಣ, ಆ ಹಾದಿಯನ್ನು ಹೇಳ್ತಾ ಇದ್ದಾರೆ. ಸವೈ ಪುಂಸಾನ್ ಪರೋ ಧರ್ಮ ಯಥೋ ಭಕ್ತಿರ ದಕ್ಷದೆ, ಸೂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ದೇವರಲ್ಲಿ ವಿಶೇಷವಾದ ಭಕ್ತಿ, ಆ ಭಕ್ತಿಯನ್ನ ಮಾಡುವುದೇ ಜೀವನದ ಗುರಿ. ಅಂದರೆ ದೇವ ನಮಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೋ ತಿಳಿದು ಅವನ ಮೇಲೆ ಅನುರಾಗ ಬಂದು ಅನುರಾಗದಿಂದ ಅವನನ್ನೇ ನೆನೆಯಬೇಕು. ಇಲ್ಲಿ ಬೇರೆ ಮೆಕ್ಯಾನಿಕಲ್ ಆಗಿ ರಾಮ್ 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 ಅಂದ್ರೆ ವೇಸ್ಟ್, ಉಪಯೋಗ ಇಲ್ಲ. ದೇವರನ್ನ ಹೇಗೆ ನೆನೆಯಬೇಕು ಅಂದರೆ ಅಭಿಮಾನದಿಂದ ನೆನೆಯಬೇಕು. ಕೇಳ್ತೀರಾ, ಈ ಅಭಿಮಾನ ಹೇಗೆ ಹುಟ್ಟುತ್ತೆ ದೇವರ ಮೇಲೆ? ಈಶ್ವರಿ ಹುಟ್ಟಿದ ನಿಮಗೆ? ನಂಗೆ ಗೊತ್ತಿಲ್ಲ, ನನಗಂತೂ ಇಲ್ಲ, ನಿಮಗೆ ಗೊತ್ತಿಲ್ಲ. ದೇವರ ಮೇಲೆ ಅಭಿಮಾನ ಅಂದ್ರೆ ಅಭಿಮಾನ ಅಂದ್ರೆ ಏನ್ರಿ ಅಂತ ಕೇಳ್ತೀರಾ? ಇಷ್ಟೇ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಫಾರಿನ್ ಹೋಗಿರ್ತಾರೆ, ವರ್ಷಕ್ಕೊಮ್ಮೆ ಬರ್ತಾರೆ. ಇವತ್ತು ಹೊರಟವರು ಮತ್ತು ಬರೋ ವರ್ಷ ಬರ್ತಾರೆ ಅಂದ್ರೆ ಅವರ ಮೇಲೆ ಎಷ್ಟು ಅಭಿಮಾನ ಇರುತ್ತೆ. ಏನು ಅವರು ಅಪ್ಪಿಕೊಂಡು ಕಣ್ಣಲ್ಲಿ ನೀರು ಸುರಿಸಿ ಏನು ಮುತ್ತು ಕೊಟ್ಟು ಎಲ್ಲ ಮಾಡ್ತೀರಾ? ಮತ್ತ ಅವರು ಬರೋ ವರ್ಷ ಪರ್ಯಂತ ಆ ಬರೋ ಪರ್ಯಂತ ಅವರಿಗೆ ಮೆಸೇಜ್ಗಳು ಕಳಿಸಿ, ಅದು ಕಳಿಸಿ ಇದು ಕಳಿಸಿ. ಒಬ್ಬರೇ ಕೂತಾಗ್ಲೂ ಕೂಡ ಅವರ ಫೋಟೋಗಳು ನೋಡ್ತಾ ಕಣ್ಣೀರು ಸುರಿಸ್ತಾ ಕೊಡ್ತೀರಲ್ಲ, ಅದು ಅಭಿಮಾನ. ಅಂತ ಅಭಿಮಾನ ದೇವರ ಮೇಲೆ ಬಂದಿದೆಯಾ? ಒಬ್ಬರೇ ಕೂತಾಗ ದೇವರು ಫೋಟೋ ನೋಡ್ತಾ ಅಯ್ಯೋ ನೀನು ಬೇಕು ಅಂತ ಎಂದಾದರೂ ಅಥವಾ ಇಲ್ಲ ಪ್ರಾಯಶಃ ಇಲ್ಲ ಅಂತ ಕಾಣುತ್ತೆ. ಅದು ಬೇಕಾ ದೇವರ ಮೇಲೆ ಬೇಕಾ ಕೊಡ್ತೀವಿ ಅಂದ್ರು. ಯಾಕ್ರಿ ದೇವರ ಮೇಲೆ ಅಭಿಮಾನ ಬರಬೇಕಾಕೆ ಅಂದ್ರೆ ಹೇಳ್ತಾರೆ ಚಿಕ್ಕ ದೃಷ್ಟ ಚೆನ್ನಾಗಿರುತ್ತೆ. ಚಿಕ್ಕ ಮಗು ಅವಾಗೆ ಹುಟ್ಟಿದೆ ಮೊದಲನೇ ದಿವಸ ತಾಯಿಯ ಮೇಲೆ ಅಭಿಮಾನ ಇರುತ್ತಾ ಸರ್ವಥಾ ಇರಲ್ಲ. ಆದರೆ ಒಂದು ಅದು ನೋಡಂತೆ ಎಲ್ಲರೂ ಮುತ್ತು ಕೊಡೋದೆ ಅಜ್ಜಿ ತಾತ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲರೂ ಮುತ್ತು ಕೊಡೋರೆ ಅಭಿಮಾನ ಪಡೋರೆ ಅವ್ರು ಎಲ್ಲರೂ ನೋಡ್ತಾ ಇರುತ್ತೆ ಗ್ರೀಕ್ ಅಂಡ್ ಲ್ಯಾಟಿನ್ ಅದಕ್ಕೆ ಯಾರ್ಯಾರು ಗೊತ್ತಾಗಿಲ್ಲ. ಒಂದು ವಾರ ಕಳೆಯೋದರ ಒಳಗೆ ಆ ಚಿಕ್ಕ ಪ್ರಾಣಿಗೆ ಮಾತು ಬರದ ಪ್ರಾಣಿಗೆ ಗೊತ್ತಾಗುತ್ತೆ. ಇಷ್ಟರ ಅಭಿಮಾನಗಳ ಮಧ್ಯೆ ಈ ಒಂದು ವ್ಯಕ್ತಿಯ ಅಭಿಮಾನ ಬೇರೆ ಅಂತ ಹಾರ್ಟ್ ಟಚಿಂಗ್ ಆಗಿ ಗೊತ್ತಾಗುತ್ತೆ. ಹೌದಾ ಅಲ್ವಾ? ತಾಯಿ ಮೇಲೆ ಅಭಿಮಾನ ಶುರುವಾಗುತ್ತೆ. ಅದಕ್ಕೆ ಎಷ್ಟು ಅಂದ್ರೆ ತಾಯಿ ಕಂಡಿಲ್ಲ ಅಳು ಶುರುವಾಗುತ್ತೆ. ಹೇಗ್ರಿ ಬಂತು? ಮೊದಲನೇ ದಿವಸ ಇದ್ದಿಲ್ಲ ಆ ಮಗುವಿಗೆ ತಾಯಿ ಮೇಲೆ ಅಷ್ಟ ಅಭಿಮಾನ ಹೇಗ್ ಬಂತು ಅಂದ್ರೆ ಆ ತಾಯಿಯ ಅಭಿಮಾನದ ರುಚಿ ಕಂಡಿತು. ಅದಕ್ಕೆ ಆ ಮಗುವಿಗೆ ತಾಯಿಯನ್ನಷ್ಟು ಅಭಿಮಾನ ಬಂತು. ಮತ್ತೆ ಎಲ್ಲದಕ್ಕಿಂತ ತಾಯಿಯ ಅಭಿಮಾನ ನಿಜವಾಗಿ ಜಾಸ್ತಿ ಅಲ್ವಾ? ಆ ಶಾಸ್ತ್ರ ಹೇಳ್ತಾ ಇದೆ ನಿಮಗೆ ಈಗ ಸುತ್ತು ಇರುವ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಕ್ಕ ತಮ್ಮ ತಂಗಿ ಎಲ್ಲರೂ ಪ್ರಾಣ, ಅವರು ತೋರು ಅಭಿಮಾನ ನೀವು ನೋಡಿದ್ದೀರಾ. ಆದರೆ ಮಗು ಯಾವ ಮಗುವಾದರೂ ಕೂಡ ಎಲ್ಲರೂ ತೋರುವ ಅಭಿಮಾನ ನೋಡಿ ಆ ಅಭಿಮಾನಕ್ಕೆ ಅಭಿಮಾನ ಪಡುತ್ತಾ ತಾಯಿ ಕಡೆ ನೋಡದೆ ಇರುವಂತ ಮಗು ಯಾವುದಾದ್ರೂ ಇದೆಯಾ? ತಾಯಿಯನ್ನ ಅಭಿಮಾನ ಪಡದೆ ಮಿಕ್ಕವರ ಮೇಲೆ ಅಭಿಮಾನ ಪಟ್ಟ ಮಗು ಯಾವುದಾದ್ರೂ ಇದೆಯಾ? ಇಲ್ಲ. ನಾವಿದ್ದೇವೆ. ಏನು ಬದುಕಿ ಫಸ್ಟ್ ಡೇ ಬೇಬಿನೆ ನಾವು 80 ವರ್ಷ ಬಂದರೂ ಕೂಡ ಏನಾಗ್ತಾ ಇದೆ? ಎಲ್ಲರಿಗಿಂತ ಅಭಿಮಾನ ಜಾಸ್ತಿ ಪಡುವ ಶ್ರೀಹರಿಯ ಪರಿಚಯ ಇಲ್ಲ. ಅವನೇ ನಿಜವಾದ ತಾಯಿ. ಅವನ ಕರುಣೆಯ ಪರಿಚಯ ಇಲ್ಲ. ಅದಕ್ಕೇನು ಮಾಡುತ್ತಾ ಇದ್ದೇವೆ? ಅವನ ಅಭಿಮಾನ ನೋಡದೆ ಮಿಕ್ಕವರು ಬಂದು ಬಿಟ್ಟು ಹೋಗುವ ಅಭಿಮಾನಗಳೆಲ್ಲ ಅವ ಕೊಟ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಈ ಅಭಿಮಾನಗಳಿಗೆ ಒದ್ದಾಡುತ್ತಾ ನಿಜವಾದ ಅಭಿಮಾನ ತೋರುವ ಸ್ವಾಮಿಯನ್ನ ಮರೆತಿದ್ದೇವೆ. ಆ ಸ್ವಾಮಿಯ ಅಭಿಮಾನದ ಪರಿಚಯ ಮಾಡಿಕೊಡುತ್ತಾ ಇದು ಭಾಗವತ. ಒಮ್ಮೆ ಅವನ ಅಭಿಮಾನ ಪರಿಚಯ ಆಯಿತ, ಎಲ್ಲರಿಗಿಂತ ಇವನೇ ನನ್ನ ಅಭಿಮಾನ ಪಡುವವ ಅಂಬುದು ಪರಿಚಯ ಆಯಿತ, ಮನಮುಟ್ಟಿ ಬಂತ, ನಮಗಿನ್ಯಾರು ಹೇಳಬೇಕಾಗಿಲ್ಲ, ನೋಡಪ್ಪ ಭಾಗವತಕ್ಕೆ ಕೂಡು ಅಂತ ಹೇಳಬೇಕಾಗಿಲ್ಲ, ನಾವೇ ಓಡುತ್ತೇವೆ ಭಗವಂತನ ಕಡೆಗೆ. ಆ ಪರಿಚಯ ಮಾಡಿಕೊಡತಾ ಇದೆ. ಅಂದರೆ ದೇವರಲ್ಲಿ ನಿಜವಾಗಿ ನಮಗೆ ಗುರುಗಳ ಮೂಲಕ ಅವನ ಪರಿಚಯ ಆಗಿ ಅಭಿಮಾನ ಉಕ್ಕಿ ಹರಿಯಬೇಕು. ಆ ಅಭಿಮಾನವನ್ನೇ ಭಕ್ತಿ ಅಂತ ಕರೀತಾರೆ ಅಷ್ಟೇ ಹೊರತು ನಾನು ಆ ತಾಳ ತಟ್ಟಿ ಕುಪ್ಪಳಿಸಿ ಕೂಡಿ ಇವೆಲ್ಲ ಅಲ್ಲ. ಇದು ಮೇಲೆದ್ದು ಒಳಗೆ ಅವನ ಮೇಲೆ ಅಭಿಮಾನ ಬರಬೇಕು. ಆ ಅಭಿಮಾನವೇ ಭಕ್ತಿ. ಅಂದರೆ ಆ ಅಭಿಮಾನದಲ್ಲಿ ಕಶ್ಮಲ ಇರಬಾರದು. ನಮ್ಮಲ್ಲಿ ಕಶ್ಮಲ ಇರುತ್ತೆ. ನಮ್ಮ ಸುತ್ತೂ ಇರುವ ಅಭಿಮಾನಗಳಲ್ಲಿ ನಾವು ನಮ್ಮವರ ಮೇಲೆ ಪಡುವ ಅಭಿಮಾನದಲ್ಲಿ ಕಶ್ಮಲ ಇರುತ್ತೆ. ಏನದು? ಎಕ್ಸ್ಪೆಕ್ಟೇಷನ್ ಅಲ್ವಾ? ಕೊನೆಗೆ ಎಷ್ಟು ಅಂದರೆ ತಂದೆ ತಾಯಿಗಳಾದರೂ ಕೂಡ ಮಕ್ಕಳಿಂದ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡದಿದ್ರು ಅಭಿಮಾನವಾದರೂ ಮಾಡ್ತಾರಲ್ವಾ, ಅಟ್ಲೀಸ್ಟ್ ಅಫೆಕ್ಷನ್ ಥ್ಯಾಂಕ್ಸ್. ಅದೂ ಎಕ್ಸ್ಪೆಕ್ಟ್ ಮಾಡದೇ ಇರುವ ವ್ಯಕ್ತಿ ಯಾರಾದಿದ್ದಾರಾ? ಅವನೊಬ್ಬನೇ ಶ್ರೀಹರಿ ಒಬ್ಬನೇ. ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಮಗಾಗಿ ಒದ್ದಾಡುವ ಏಕೈಕ ಚೇತನ ಅವನೇ. ಅವನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವನಲ್ಲಿ ಭಕ್ತಿ ಹೇಗೆ ಬರಬೇಕು? ಅಹೈತುಕಿ. ಯಾವ ಲಿಸ್ಟ್ ಇರಬಾರದು. ಪ್ರಮೋಷನ್ ಸಿದ್ಧಾರ್ಥಂ, ಮೊಮ್ಮಕ್ಕಳು ಸಿದ್ಧಾರ್ಥಂ ಬೇಡ, ಯಾವುದು ಬೇಡ. ಇಷ್ಟು ಕಾಲ ನಿನ್ನ ಕೇಳಿ ಕೇಳಿ ಒದ್ದಾಡಿದೆ ಹರಿಯೇ, ನೀನೇ ಬೇಕು ಎಂಬುದು ಗೊತ್ತಾಗದೆ ನೀನೇ ಬೇಕಯ್ಯ, ನೀನೇ ಬೇಕು, ನೀನೇ ಸಾಕು ಅಂತ ದೇವರ ಹತ್ತಿರ ಹೋದಾಗ ನಮ್ಮ ಭಕ್ತಿಗೆ ಯಾವ ನೆಪವೂ ಇರಲ್ಲ. ಅಹೈತುಕಿ. ಇನ್ ಹೇಗಿರ್ಬೇಕು? ನಮ್ಮಲ್ಲಿ ಭಕ್ತಿ ಬರುತ್ತೆ ನೋಡಿ, ಇವತ್ತು ಬರುತ್ತೆ, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಬಹಳ ಹೈ ಪಿಚ್ಚೆ ಬಂದ್ಬಿಡುತ್ತೆ. ಏನು ದೇವರಿಗೆ ಹತ್ತು ಭಕ್ಷ್ಯ ಮಾಡಿ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ನಾವೇ ನೋಡಿ ನೋಡಿ ಆನಂದ ಪಡ್ತಾ ಇರ್ತೀವಿ. ನಾವು ಮಾಡಿದ ಭಕ್ಷ್ಯಗಳೆಲ್ಲ ನೋಡಿ ತಿಂದ ಕಾಲ ಗೊತ್ತಾಗುತ್ತದೆ ಅದು ಹೇಗಿರುತ್ತೋ. ಅಲ್ಲಿ ಒಟ್ಟಾರೆ ಅದು ದೇವರಿಗಿಟ್ಟು ಆನಂದ ಪಟ್ಟು ಎಷ್ಟು ಪಟ್ಟೆ ದೇವರಿಗೆ ಎಷ್ಟು ಪಟ್ಟೆ ಅಂತ ಆನಂದ ಪಡ್ತೀವಿ. ಮಾರನೇ ದಿನ ಸುಸ್ತಾಗಿರುತ್ತಲ್ವಾ, ಬರೇ ಕೆಲಸಕ್ರಿ ದೇವರಿಗೆ. ಪಾಪ ಅಡ್ಜಸ್ಟ್ ಆಗ್ತಾನೆ. ಕೊಟ್ಟದನ್ನು ಕೈ ಕೊಂಬ. ಇವತ್ತೆಲ್ಲ ನೈವೇದ್ಯ ಇಡ್ತೀರಾ, ಓಕೆ. ನಾಳೆ ಕಲ್ಸಕ್ರೆ ಇಡ್ತೀರಾ, ಅಡ್ಡಿ ಇಲ್ಲ. ನಾಳದ್ದು ಬರೇ ನೀರು ಮಾತ್ರ ಇಡ್ತೀರಾ, ಅಡ್ಡಿ ಇಲ್ಲ. ನಾಳದ್ದು ಪೂಜೆಯೇ ಮಾಡಲ್ವಾ, ನೋ ಪ್ರಾಬ್ಲಮ್, ನಿಮ್ ಸುತ್ತೇ ಇರ್ತೇನೆ ಅಂತ ಹೇಳ್ತಾನೆ. ಇಂಥ ಭಗವಂತ ಕೊಟ್ಟದನು ಕೈಕೊಂಬ ಅರಕ್ಷಣ ಬಿಟ್ಟಗಲ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಇಂಥ ಸ್ವಾಮಿ ಸಿಗ್ತಾನ. ನಾವವನ ಮರೆತರೂ ನಮ್ಮನ್ನ ಮರೆಯದೇ ಇರುವಂತಹ ಭಗವಂತ ಅವನ ಗುರುತು ಹೇಳುತ್ತಾರೆ. ಅಹೈತುಕಿ ಅವ್ಯವಹಿತ, ಎಡಬಿಡದೇ ಇರುವ ಭಕ್ತಿ ಬರಬೇಕು, ಯಾವ ನೆಪವೂ ಇಲ್ಲದ ಭಕ್ತಿ ಬರಬೇಕು. ಅದರಿಂದ ಆ ಭಕ್ತಿಯಿಂದ ಭಗವಂತನಲ್ಲಿ, ಭಕ್ತಿ ಅಂದರೆ ಅಭಿಮಾನ, ದೇವರಲ್ಲಿ ಉಕ್ಕಿ ಹರದರೆ ಅವಾಗ ಭಗವಂತ ನಮಗೆ ಪ್ರಸನ್ನನಾಗ್ತಾನೆ. ಅಲ್ಲೂ ಬಂತು ಏನದು ಪ್ರಶ್ನೆ, ಡೆಲಿಕೇಟ್ ಆಗಿದೆ. ನಾವು ನಮ್ಮ ಮಕ್ಕಳಿಂದ ಅಭಿಮಾನ ಎಕ್ಸ್ಪೆಕ್ಟ್ ಮಾಡ್ತೀವಿ. ದೇವರು ಭಕ್ತಿ ಎಂಬ ಅಭಿಮಾನವನ್ನ ಎಕ್ಸ್ಪೆಕ್ಟ್ ಮಾಡಿದಂತಾಯ್ತಲ್ಲ. ಮತ್ತೆ ಯಾವ ಎಕ್ಸ್ಪೆಕ್ಟೇಷನ್ ದೇವರಿಗೆ ಇಲ್ಲ ಅಂತ ಹೇಳ್ತೀರಲ್ಲ ಅಂದ್ರೆ, ಇಲ್ಲಿ ಮಕ್ಕಳಿಂದ ಅಥವಾ ತಂದೆ ತಾಯಿಗಳಿಂದ ಪರಸ್ಪರ ಬರುವ ಅಭಿಮಾನದಿಂದ ಇನ್ನೊಬ್ಬರಿಗೆ ಸಂತೋಷ ಆಗ್ತಾ ಇದೆ, ಅವರ ಅಭಿಮಾನದಿಂದ ನಮಗೆ ಸಂತೋಷ ಆಗ್ತಾ ಇದೆ. ಇಲ್ಲಿ ನಾವು ಮಾಡುವ ದೇವರಲ್ಲಿ ಮಾಡುವ ಭಕ್ತಿಯಿಂದ ದೇವರಿಗೆ ಸಂತೋಷ ಅಲ್ಲ, ಆ ಭಕ್ತಿಯಿಂದ ನಾವು ಉದ್ಧಾರ ಆಗ್ತೇವೆ, ಅದಕ್ಕೆ ದೇವರಿಗೆ ಸಂತೋಷ. ನನ್ನ ಮೇಲೆ ಭಕ್ತಿ ಮಾಡಿದರೆ ಇವರು ಉದ್ಧಾರ ಆಗ್ತಾರೆ, ಉದ್ಧಾರ ಆದರೆ ಚೆನ್ನಾಗಿರ್ತಾರೆ, ಚೆನ್ನಾಗಿದ್ದರೆ ಸಾಕು ಎಂಬ ಸಂತೋಷ ದೇವರದ್ದು. ಆತನಿಗೆ ಯಾವಚೂರು ಎಲ್ಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದಕ್ಕೆ ನಿಷ್ಕಳಂಕ ವಿಜಯ ವಿಠಲ ಅಂತ ಹೇಳ್ತಾರೆ. ಅಂಥ ಅಪರೂಪದ ಮೂರ್ತಿಯ ಪರಿಚಯ ಮಾಡಿಕೊಳ್ಳಿಕ್ಕೆ ಹೊರಟದ್ದು ಭಾಗವತ. ಅಯ್ಯ ಆತ್ಮ ಆಶು ಪ್ರಸೀದತಿ, ಒಳಗಿರುವ ಭಗವಂತ ಬೇಗ ನಮಗೆ ಪೂರ್ಣಾನುಗ್ರಹ ಮಾಡಿಬಿಡುತ್ತಾನೆ. ಸರಿ, ಈ ದೇವರಲ್ಲಿ ಭಕ್ತಿ ಮಾಡಬೇಕು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಈ ಮನಸ್ಸೇ ನಿಲ್ಲಲ್ಲ, ಮನಸ್ಸೇ ನಿಲ್ಲಲ್ಲ. ಎಲ್ಲಿ ಈ ಒಂದು ಗಂಟೆ ಕೂಡ ಇಲ್ಲಿರಲ್ಲ. ಅವಾಗೇ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ನಿಮ್ಮನ್ನಂತ ಇಲ್ಲ ನಾನು, 8 ಗಂಟೆ ಆದ ಕೂಡಲೇ ನಮಗೆ ಟೈಮ್ ಬೇಕಾಗಿಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನೀವೇ ಟೈಮ್ ಕಡೆ ನೋಡ್ತಾ ಇರ್ತೀರ. ಯಾಕೆ ಆಟೋ ಸಿಗಲ್ಲ, ಅದು ಸಿಗಲ್ಲ, ಹೋಗ್ಬೇಕು, ಮನೆಯಲ್ಲಿ ಏನೋ ಇರ್ತಾರೆ, ನಿಮ್ಮ ನಿಮ್ಮ ತೊಂದರೆಗಳೆಲ್ಲ ಇರುತ್ತೆ. ಹೌದಾ, ಇಲ್ಲಿ ಇರುವಾಗಲೇನೆ ಸಂಸಾರ ಕಿತ್ತತಾ ಇರುತ್ತೆ. ಇನ್ನು ಅಲ್ಲಿ ಹೋಗ ಮೇಲಂತೂ ಕೃಷ್ಣಾರ್ಪಣ. ಹೌದಾ, ಯಾರ ಯಾರ ತೊಂದರೆಗಳಲ್ಲಿ ರನ್ನಿಂಗ್ ರೇಸ್ ಹೋಗ್ತಾನೆ ಇರ್ತೀರ, ದೇವರಲ್ಲೋ ನಾವೆಲ್ಲೋ. ಅಂತ ಕಾಲಕ್ಕೆ ಈ ಇಂದ್ರಿಯಗಳೆಲ್ಲ ಸೆಳೆದು ಹಾಕ್ತಾ ಇರುತ್ತೆ. ಇಂಥವರಿಗೆ ದೇವರಲ್ಲಿ ಭಕ್ತಿ ಹೇಗೆ ಬರುತ್ತೆ ಅಂದ್ರೆ, ಅಲ್ಲೇ ಸೂತ್ರವನ್ನು ಕೊಡ್ತಾ ಇದ್ದಾರೆ. ಯತಃ ಭಕ್ತಿ ಅಧೋಕ್ಷಗೆ ಇವಯಂಥವ ಭಗವಂತ ಅಂದರೆ ಅಧೋಕ್ಷಜ ಅಂತ ಕರೆದರು. ಅಕ್ಷಜಗಳು ಅಂದರೆ ಇಂದ್ರಿಯಗಳು, ಅಕ್ಷಜ ಅಂದರೆ ಇಂದ್ರಿಯಗಳು. ಈ ಅಕ್ಷಜಗಳು ಅಂದರೆ ಇಂದ್ರಿಯಗಳು, ಅದನ್ನ ಅಧಕ್ಕರಿಸಿದವ ಅಂದರೆ ಇಂದ್ರಿಯಗಳನ್ನ ಗೆದ್ದವ. ಅಲ್ಲ, ಇಂದ್ರಿಯಗಳನ್ನ ಗೆಲ್ಲುವುದು ಯಾವಾಗ, ಇಂದ್ರಿಯಗಳು ರಿವರ್ಸ್ ಆಗಿ ಹೊರಟಾಗ ಗೆದ್ದರೆ ಅದರನ್ನ ಇಂದ್ರಿಯಗಳನ್ನ ಗೆಲ್ಲೋದು ಅಂತ. ದೇವರ ಇಂದ್ರಿಯಗಳು ದೇವರಿಗೆ ರಿವರ್ಸ್ ಆಗಿ ಹೋಗೋದೇ ಇಲ್ಲ. ಮತ್ತೆ ಇಂದ್ರಿಯಗಳನ್ನ ಗೆದ್ದವ ಅಂತ ದೇವರಿಗೆ ಹೆಸರು ಹೇಗೆ ಅಂದ್ರೆ, ಆತ ತನ್ನ ಇಂದ್ರಿಯಗಳನ್ನ ಗೆದ್ದ ಅಂತ ಆತನಿಗೆ ಅಧೋಕ್ಷಜ ಅಂತ ಹೆಸರಲ್ಲ, ಭಕ್ತರ ಇಂದ್ರಿಯಗಳನ್ನ ಗೆದ್ದಿದ್ದಾನೆ. ಎಲ್ಲ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನಾದ್ದರಿಂದ ದೇವರಿಗೆ ಅಧೋಕ್ಷಜ ಅಂತ ಹೆಸರು. ಹಾಗಾದರೆ ನಮ್ಮ ಇಂದ್ರಿಯಗಳೆಲ್ಲ ಇಲ್ಲಿ ಕೂತಾಗಲೂ ದೇವರಲ್ಲೇ ಇರಬೇಕು, ಮನೆಗೆ ಹೋದ ಮೇಲೂ ದೇವರಲ್ಲೇ ಇರಬೇಕು, ಎಲ್ಲಾ ಕೆಲಸ ನಡೀತಾ ಇರಬೇಕು, ದೇವರ ಕಡೆಯೇ ಮನಸ್ಸು ಹೋಗ್ತಾ ಇರಬೇಕಾದರೆ ಆ ಇಂದ್ರಿಯಗಳು ಯಾರ ಹಿಡಿತದಲ್ಲಿದೆಯೋ ಅವನನ್ನು ಪ್ರಾರ್ಥನೆ ಮಾಡಿ. ಅವನ ಹೆಸರೇ ಅಧೋಕ್ಷಜ, ನಿಮ್ಮೊಳಗಿರುವ ಸ್ವಾಮಿ ಅಧೋಕ್ಷಜ, ಅವನೇ ನನ್ನ ಇಂದ್ರಿಯಗಳ ಹತೋಟಿಯನ್ನು ತಂದುಕೊಡುವವ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ, ಹೇ ಸ್ವಾಮಿ ನೀನು ಅಧೋಕ್ಷಜ ಅಧೋಕ್ಷಜ ಅಂತ ನಾವು ನಿತ್ಯ ಚಿಂತನೆ ಮಾಡಿದರೆ ನಮ್ಮ ಇಂದ್ರಿಯಗಳೆಲ್ಲ ನಮ್ಮ ಹತೋಟಿಗೆ ಬರಲಿಕ್ಕೆ ಅವನು ತಂದುಕೊಡ್ತಾ ಬರ್ತಾನೆ. ಇಲ್ಲಿ ದೇವರಲ್ಲಿ ಭಕ್ತಿ ಮಾಡಿ ಅಂತ ಹೇಳುತ್ತಾ ಬಿಟ್ಟು ಬಿಡಲಿಲ್ಲ, ಭಕ್ತಿ ಮಾಡಲಿಕ್ಕೆ ಬೇಕಾದ ಸೂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಸರಿಯಪ್ಪ, ಇಂದ್ರಿಯಗಳನ್ನ ಗೆದ್ದು ಅವನನ್ನ ಅಧೋಕ್ಷಜ ಅಧೋಕ್ಷಜ ಅಂತ ಚಿಂತನೆ ಮಾಡಿ ಅವನ ಅನುಗ್ರಹದಿಂದ ಇಂದ್ರಿಯಗಳೆಲ್ಲ ಅವನ ಕಡೆ ಹೋಗುವಂತಾಯಿತು. ಅದರಿಂದ ನಮಗೇನು ಪ್ರಯೋಜನ ಹೇಳ್ತಾರೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಗದಹೈತುಕಂ. ಆ ವಾಸುದೇವೇ ಭಗವತಿ, ಭಗವಂತನಲ್ಲಿ ಭಕ್ತಿ ಯೋಗ ಅಂದ್ರು. ಯೋಗ ಅಂದ್ರೆ ಉಪಾಯ. ಈ ಮನಸ್ಸನ್ನ ದೇವರ ಮೇಲೆ ಅಭಿಮಾನದಿಂದ ತೊಯ್ಸಿ ದೇವರಲ್ಲೇ ಇಟ್ಟು ಬಿಟ್ರೆ ಅದು ಭಕ್ತಿ ಯೋಗ ಅಂತ ಕರೆದ್ರು. ಅಂತಹ ಭಕ್ತಿ ಯೋಗ ನಾವು ಪ್ರಯೋಗ ಮಾಡಿದರೆ ನೋಡಿ, ಮನಸ್ಸೇನು ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ಹೋಗ್ತಾ ಇದೆ, ಡ್ರೈ ಆಗಿದೆ, ಹತ್ತಿ ಇದೆ. ನೀವು ಗಜವಸ್ತ್ರ ಅಂತ ದೇವರಿಗೆ ಹಾಕ್ತೀರಾ? ಗಜವಸ್ತ್ರ ಅಂತ ಹಾಕ್ತಿರಲ್ವ ಪೂಜಾ ಕಾಲಕ್ಕೆ? ನೀವು ಗೆಜ್ಜೆವಸ್ತ್ರ ಅಂತ, ಅದು ಗೆಜ್ಜೆವಸ್ತ್ರ, ಗಜವಸ್ತ್ರ ಅಂತ ಹೆಸರು. ಆ ಗಜವಸ್ತ್ರವನ್ನ ಹಾಕಬೇಕಾದ್ರೆ ಬರೀ ಒಣ ಗಜವಸ್ತ್ರ ಹಾಕಿದ್ರೆ ಗಜ ಎಲ್ಲೋ ವಸ್ತ್ರ ಎಲ್ಲೋ ಆಗುತ್ತೆ, ಗಾಡಿಗೆ ಹಾರಿ ಹೋಗುತ್ತೆ. ಅದಕ್ಕೇನು ಮಾಡ್ತೀರಾ? ಹಾಲಲ್ಲೋ ನೀರಲ್ಲೋ ಒದ್ದೆ ಮಾಡಿ ಆ ದೇವರಿಗಿಟ್ಟಾಗ ಅಲ್ಲೇ ಕೂತಿರುತ್ತೆ. ಹೌದ್ ತಾನೆ? ಈ ಮನಸ್ಸು ಹತ್ತಿಯಂತೇನೆ ಹರ್ತಾ ಇರುತ್ತೆ. ಇದಕ್ಕೆ ಚೂರು ಒದ್ದೆ ಮಾಡಿದ್ರೆ ಅಲ್ಲೇ ಬಿದ್ದಿರುತ್ತೆ. ಎಲ್ಲಿ ಈ ಮನಸ್ಸನ್ನ ಚೆನ್ನಾಗಿ ಭಕ್ತಿಯಿಂದ ತೊಯಿಸಿ ಏನ್ ಮಾಡಬೇಕು, ದೇವರ ಕಾಲತ್ರ ಇಟ್ಟು ಬಿಟ್ರೆ ಹಾಗೇ ಇದ್ದು ಬಿಡುತ್ತೆ. ಅದು ಯೋಗ ಉಪಾಯ ಅಂದ್ರು. ಹಾರುವಂತ ಹತ್ತಿಯಂತೆ ಹಾರುವ ಮನಸ್ಸನ್ನ ಭಕ್ತಿಯಿಂದ ತೊಯಿಸಿ ದೇವರತ್ರ ಇಡುವ ಉಪಾಯ ಮಾಡಿದರೆ ಏನಾಗುತ್ತೆ? ಜನಯತಿ ಆಶು ವೈರಾಗ್ಯಂ, ನಮ್ಮಲ್ಲಿ ವೈರಾಗ್ಯ ಹುಟ್ಟಿಸುತ್ತೆ. ಏನು ವೈರಾಗ್ಯ? ವೈರಾಗ್ಯ ಅಂದ್ರೆ ಏನು? ಅದು ಹೇಗ್ ಬರುತ್ತೆ? ಅದು ಬಂದ್ರೆ ಎಷ್ಟು ರುಚಿಯಾಗಿರುತ್ತೆ, ಬಾರದಿದ್ರೆ ಎಷ್ಟು ದುಃಖ ಇರುತ್ತೆ ಎಂಬುದನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಿಸ್ತಾರೆ.